ಮಾಸದ ನಿಮಿತ್ತವಾಗಿ ಮಹಾಸನ್ನಿಧಿಯ ತಪೋನುಷ್ಠಾನದ ಜೊತೆಗೆ ಮಹಾತತ್ವ ದರ್ಶನವನ್ನು ಮಾಡಿಸುವಂತಹ ಮೇರು ಕೃತಿಯಾದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ಕೂಡ ನೀವು ಕೇಳ್ತಾ ಬರ್ತಾ ಇದ್ದೇವೆ. ಮನುಷ್ಯನನ್ನ ಈ ಮಾನವ ಸಮಾಜವನ್ನ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾವಕಾಶವಾಗಿ ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗತಕ್ಕಂತಹ ಒಂದು ದಿವ್ಯವಾದ ಮಣಿಯೇ ಅದು ಸಿದ್ಧಾಂತ ಶಿಖಾಮಣಿ. ಆ ಸಿದ್ಧಾಂತ ಶಿಖಾಮಣಿಯ ಸಂಸಾರ ಹೇಯಸ್ಥಲದ ಬಗ್ಗೆ ನೀವೆಲ್ಲ ಕೇಳ್ತಾ ಇದ್ದೀರಿ. ಬಹಳಷ್ಟು ಮುಖ್ಯವಾಗಿರುವಂತಹ ಸ್ಥಳ ಇದು. ಈ ಸಂಸಾರದೊಳಗೆ ಹೇಗೆ ಬದುಕಬೇಕು ಅನ್ನುವಂತಹ ಕಲೆಯನ್ನ ಕಲಿಸುವಂತಹ ಸ್ಥಳವೇ ಇದು ಸಂಸಾರ ಹೇಯ ಸ್ಥಳ. ಈ ಪ್ರಪಂಚದಲ್ಲಿ ಬಹಳಷ್ಟು ಜನರು ಬದುಕ್ತಾರೆ, ಜೀವನವನ್ನ ಕಳೀತಾರೆ, ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಇಡೀ ತಮ್ಮ ಆಯುಷ್ಯವನ್ನೇ ಈ ಸಂಸಾರದಲ್ಲಿ ಎಲ್ಲರೂ ಕಳೀತಾರೆ. ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಕೆಲವು ಜನರು ಸದಾ ಖಿನ್ನ ಮನಸ್ಕರಾಗಿ ದುಃಖದೊಳಗನೆ ತಮ್ಮ ಜೀವನವನ್ನು ಕಳೀತಾ ಇದ್ರೆ ಅಂಥ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ರೂ ಕೂಡ ಕೆಲವೇ ಜನರು ಇದರ ವಾಸ್ತವಿಕತೆಯನ್ನು ತಿಳ್ಕೊಂಡಿರ್ತಕ್ಕಂಥವರು ದುಃಖದ ಮಧ್ಯದಲ್ಲಿನೂ ಕೂಡ ಆನಂದಮಯವಾದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಮನುಷ್ಯನಿಗೆ ಬದುಕುವ ಕಲೆಯನ್ನ ಕಲಿಸುವಂತಹ ಈ ದರ್ಶನವೇ ಈ ಸಿದ್ಧಾಂತ ಶಿಖಾಮಣಿಯ ಸಂಸಾರ ಹೇಯ ಸ್ಥಳದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಿನ್ನೆ ನೀವೆಲ್ಲ ಕೇಳಿದ್ದೀರಿ, ಶರೀರದ ಧರ್ಮ ಅಂದ್ರೆ ಜನನ ಮರಣಗಳು, ಇವು ದೇಹದ ಧರ್ಮಗಳು. ಅದಕ್ಕೆ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವ ಜನ್ಮ ಮೃತಸ್ಯ ಚ. ಹುಟ್ಟಿರುವಂತಹ ದೇಹ ಅದು ಒಂದಿಲ್ ಒಂದ್ ದಿವಸ ಅದು ಸಾಯುವಂತಹ ದೇಹ. ಯಾವುದಕ್ಕ ಜನನ ಇದೆ ಅದಕ್ಕೆ ಮರಣ ಅವಶ್ಯವಾಗಿದ್ದೇ ಇರುತ್ತದೆ. ಅದಕ್ಕಾಗಿ ನಾವು ಮರಣಕ್ಕಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಾರೆ. ಈ ದೇಹದೊಳಗೆ ಈ ಜೀವಾತ್ಮ ಇಷ್ಟು ವರ್ಷ ಹೇಗೆ ಇದ್ದ ಅನ್ನೋದನ್ನು ಕೇಳಿ ಆಶ್ಚರ್ಯ ಪಡಬೇಕೇ ವಿನಃ ಈ ದೇಹವನ್ನು ಜೀವಾತ್ಮ ಬಿಟ್ಟಬಹುದ ಅನ್ನುವಂತಹದ್ದನ್ನು ಕೇಳಿ ಆಶ್ಚರ್ಯ ಪಡಬೇಕಾಗಿಲ್ಲ. ನಾವೆಲ್ಲ ಬಹಳಷ್ಟು ಎದಕ್ಕೆ ಆಶ್ಚರ್ಯ ಪಡ್ತೀವಿ ಅಂದ್ರೆ ಸತ್ರು ಅನ್ನುವಂತ ಸುದ್ದಿ ಕೇಳೋಕೆಲ್ಲ ಬಹಳಷ್ಟು ಜನ ನಾವೆಲ್ಲ ಆಶ್ಚರ್ಯ ಪಡ್ತೀವಿ. ಏ ಈಗ ಅನ್ಕೊಂಡು ನಾವು ಮಾತಾಡಿ ಬಂದೀವಿ, ಇನ್ನ ಈಗ ಅವ್ರು ನಾವು ಕುಡ್ಕೊಂಡು ಚಹಾ ಕುಡಿದೀವಿ, ಮಾತಾಡಿವಿ, ಎಲ್ಲ ಮಾಡಿವಿ, ಬಂದ 5 ನಿಮಿಷ ಆಗಿಲ್ಲ ಹೆಂಗ ಸತ್ತ ಒಂದು ಆಶ್ಚರ್ಯ. ಅದಕ್ಕೆ ಸತ್ತದಕ್ಕಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಾರವ್ರು. ಇಷ್ಟು ದಿವಸ ಬದಿಕೊಂಡು ಹೆಂಗಿತ್ತು ದೇಹ, ಇದು ಬಹಳ ಆಶ್ಚರ್ಯ ಅಂತಾರ. ಯಾಕೆ ಅಂದ್ರೆ ಮರಣ ಅಂದ್ರೇನು, ಒಳಗಿರುವಂತಹ ಪ್ರಾಣ ಅದು ಹೊರಗೆ ಹೋಗಿತ್ತು ಹೋಗೇ ಬಿಡಿತು ಅಂದ್ರೆ ಅದಕ್ಕೆ ನಾವು ಮರಣ ಅಂತ ಕರಿತೀವಿ. ಈ ಪ್ರಾಣವಾಯು ಅನ್ನುವಂತಹದ್ದು ಒಂದು ದಿವಸಕ್ಕೆ 2 ಸಲ ಹೊರಗೆ ಹೋಗ್ತದೆ, 2 ಸಲ ಒಳಗೆ ಬರ್ತಾ ಇದ್ರೆ ನೀವಾದ ನಾಳೆ ಎಣಿಸ್ರಿ, ನಾವು ಸುಮ್ಮ ಸಂಖ್ಯೆ ಹೇಳ್ತೀವಿ, ಅದು ಬರೋಬ್ಬರಿ ಹೌದು ಅಲ್ಲ ಅನ್ನೋದು ನಾಳೆಗೆ ನೀವು ಎಣಿಸ್ಕೊಂಡು ಬಂದೆ ಹೇಳ್ರಿ. 21,600 ಸಾರಿ ಈ ಪ್ರಾಣ ಹೊರಗೆ ಹೋಗಿ ಒಳಗೆ ಬರ್ತದೆ ಒಂದು ದಿವಸಕ್ಕೆ. ಆರೋಗ್ಯವಂತನಾಗಿರ್ತಕ್ಕಂಥ ಮನುಷ್ಯನ ಪ್ರಾಣ ಇದೆ. ಇನ್ನು ಅನಾರೋಗ್ಯ ಆಗಿದೆ ಬಂದ್ರೆ ಸ್ವಲ್ಪ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಅದಕ್ಕೆ ನಿಮ್ಮ ನಾಡಿ ಬಡಿತವನ್ನು ನೋಡಿ ಡಾಕ್ಟರ್ ನೀವು ಆರಾಮಾಗಿರೋ ಇಲ್ಲ ಅನ್ನೋದನ್ನು ನೋಡ್ತಾರ. ಅಂದ ಬಳಿಕ ಪ್ರಾಣವಾಯು ಏನ್ ಮಾಡುತ್ತೆ ಅಂದ್ರೆ ಒಂದು ದಿವಸಕ್ಕೆ 21,600 ಹೊರಗೆ ಹೋಗ್ತದೆ ಮತ್ತೆ ಒಳಗೂ ಬರ್ತದೆ. ಹೊರಗೆ ಹೋಗಿತ್ತು, ಹೊರಗೆ ಹೋಯ್ತು ಅಂದ್ರೆ ಮುಗೀತು ಬರ್ತದೆ. ಅಂದ್ರೆ ವಾಯು ಅನ್ನುವಂತಹದ್ದು ಅದು ಸದಾಗತಿ ಅಂತ ಹೆಸರು. ಅದಕ್ಕೆ ವಾಯುವಿಗೆ ಸಂಸ್ಕೃತದಲ್ಲಿ ಸದಾಗತಿ. ಸದಾಗತಿ ಅಂದ್ರೆ ಯಾವಾಗಲೂ ಹರಿತಾ ಇರ್ತದೆ, ಅದು ಹೋಗ್ತಾ ಇರುತ್ತೆ, ನಿಲ್ಲಂಗಿಲ್ಲ ಗಾಳಿ. ಅದಕ್ಕೆ ಚಂಚಲವಾಗಿರುವಂತಹದ್ದು ಗಾಳಿ ಒಂದು ಜಾಗದಲ್ಲಿ ಯಾವಾಗಲೂ ನಿಲ್ಲಂಗಿಲ್ಲ. ಸಣ್ಣ ಹುಡುಗರು ರಬ್ಬರಿನ ಬಲೂನ್ ಮಾಡಿ ಅದರಲ್ಲಿ ಹವಾ ತುಂಬ ಮಾಡ್ತಾರೆ. ಆ ಹವಾ ಹೋಗಬಾರ್ದು ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ದಾರ ಕಟ್ತಾರಲ್ಲ, ಅದನ್ನ ಗಂಟು ಹಾಕಿ ಅದಕ್ಕೆ ಕಟ್ಟಿಬಿಡ್ತಾರೆ. ಅದನ್ನ ಹೆಂಗ ಚೆಂಡಂತ ಆಡಿಸುವಂತ ಇರ್ತಾರೆ. ಅಕಸ್ಮಾತ್ ಆ ರಬ್ಬಲಿನ ಬಲೂನ್ಗೆ ಒಂದ್ ಎಲ್ಲಾರ ತೂತು ಬಿತ್ತು ಅಂದ್ರೆ ಹವಾ ಏನಾಗ್ತದ? ಅವ ಹೋಗೇ ಬಿಡ್ತದ, ಪುಸ್ ಅಂತ ಹವಾ ಹೋಗೇ ಬಿಡ್ತದ. ಅಂದ್ರೆ ರಬ್ಬಲಿನ ಬಲೂನ್ ಒಳಗಿರ್ತಕ್ಕಂತ ಹವೆ ಒಂದು ತೂತು ಅದಕ್ಕೆ ಬಿದ್ರೆ ಅದು ಹೊರಗೋಗ್ಬಿಡ್ತದ. ಬರಂತಿ ನಮ್ಮ ದೇಹ ಅನ್ನುವಂತ ರಬ್ಬಲಿನ ಬಲೂನ್ಗೆ ಎಷ್ಟು ತೂತದಾವ? ನವದ್ವಾರೆ ಪುರೇ ದೇಹ, ಇದಕ್ಕೆ ಒಂಬತ್ತು ದ್ವಾರಗಳದಾವ. ಆ ಒಂಬತ್ತು ದ್ವಾರ ಒಂಬತ್ತು ಛಿದ್ರಂತ ದೇಹದೊಳಗೆ ಅದು ಪ್ರಾಣ ಇಷ್ಟು ವರ್ಷ ಐತೆ ಅಂದ್ರೆ ಅದೊಂದು ಆಶ್ಚರ್ಯ ಅಂತ. ಒಂದೇ ಛಿದ್ರ ಬಿದ್ರೆ ಅದು ಹೊರಗೋಗ್ಬಿಡ್ತು, ಉಳಿಯಂಗಿಲ್ಲ. ಇದನ್ನು ಲೋಕದಲ್ಲಿ ಅನುಭವ ಮಾಡ್ತೀರಿ. ಇದು ಒಂಬತ್ತು ಛಿದ್ರ ಯಾವಾಗಲೂ ಹಂಗ ತೆರೆದ ಇರ್ತದೆ. ನೀವು ಬಾಯಿ ಮುಚ್ಕೊಂಡಿರ್ಬೋದು, ಕಣ್ಣು ಮುಚ್ಕೊಂಡಿರ್ಬೋದು, ಕಿವಿ ಮುಚ್ಕೊಳಕ್ ಬರ್ತಾವ ನಿಮಗೆ, ಅವ್ರು ತೆರೆದ ತೆರೆದಂಗೆ ಇರ್ತದೆ. ಮೂಗು ಅವ್ರು ತೆರೆದ ತೆರೆದಂಗೆ ಇರ್ತದೆ. ಅಂದ ಬಳಿಕ ಯಾವ ಸಮಯಕ್ಕೆ ಯಾವಾಗ ಎಲ್ಲಿ ಲೋಕದ ಪ್ರಾಣ ಹೇಳಕ್ ಬರಂಗಿಲ್ಲ. ಅದಕ್ಕೆ ಸಾಯೋ ಕಾಲಕ್ಕೆ ಕೆಲವರು ಪ್ರಾಣಗಳು ಮೇಲಿನ ದ್ವಾರದಿಂದ ಹೋಗ್ಬೋದು, ಕೆಲವರು ಪ್ರಾಣ ಕೆಳಗಿನ ದ್ವಾರದಿಂದ ಕೂಡ ಹೋಗ್ಬೋದು. ಅದಕ್ಕೆ ಹೋಗೋದು ಮಾತ್ರ ನಿಶ್ಚಯನೇ. ಪರಂತು ಇಷ್ಟು ವರ್ಷ, ಐವತ್ತು ವರ್ಷ, ಅರವತ್ತು ವರ್ಷ, ಎಪ್ಪತ್ತು ವರ್ಷ ಈ ದೇಹದಲ್ಲಿ ಪ್ರಾಣ ಹೋಗ್ತಾ ಬರ್ತಾ ಐತೆ ಆದ್ರೂ ಐತಪ್ಪ ಅಂದ್ರೆ ಇದೊಂದು ದೊಡ್ಡ ಆಶ್ಚರ್ಯ ಅಂತಾರೆ. ಅಂದ್ರೆ ಇದ್ರ ಮೇಲೆ ಯಾರೋ ಒಬ್ಬರು ನಿಯಂತ್ರಣ ಮಾಡ್ತಾರೆ. ಇವನ ಕರ್ಮವೇ ಅದನ್ನ ನಿಯಂತ್ರಣ ಮಾಡ್ತದೆ. ಈ ದೇಹದ ಕರ್ಮವೇ, ಈ ದೇಹದೊಳಗೆ ಎಷ್ಟು ವರ್ಷ ಇರಬೇಕು ಪ್ರಾಣ ಅನ್ನೋದನ್ನು ಅದು ಕರ್ಮವೇ ನಿಯಂತ್ರಣ ಮಾಡ್ತದೆ. ಆದ್ರೆ ಅದು ಏನ್ ಮಾಡ್ತಪ್ಪ ಅಂದ್ರೆ ದಿವಸಕ್ಕೆ ಅದು ಹೋಗೋದು ಬರೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತದೆ. ಹೊರಗೆ ಹೋಗ್ತದೆ, ಮತ್ತೊಳಗೆ ಬರ್ತದೆ, ಮತ್ತ ಹೊರಗೆ ಹೋಗ್ತದೆ, ಮತ್ತೊಳಗೆ ಬರ್ತದೆ. ಒಂದು ದಿವಸಕ್ಕೆ 21,600 ಪ್ರಾಕ್ಟೀಸ್ ಯಾಕೆ ಮಾಡ್ತಪ್ಪ ಅಂದ್ರೆ ಒಂದ್ ಸಲ ಅದಕ್ಕೆ ಹೋಗೋದು ಅದು ಬಿಟ್ಟುಕೊಟ್ಟಿದ್ರು. ಅದಕ್ಕೆ ಅದು ಹೋಗೋ ಸಲುವಾಗಿ ಹೋದಂಗ್ ಮಾಡ್ತದ, ಮತ್ತ ಒಳಗ್ ಬರ್ತದೆ, ಹೋದಂಗ್ ಮಾಡ್ತಾ ಒಳಗ್ ಬರ್ತದೆ. ಒಮ್ಮೆ ಹೋಯ್ತಪ್ಪ ಅಂದ್ರೆ ಅದಕ್ಕೆ ವಾಯು ಅನ್ನುವಂತ ದೇಹ ಬಿಟ್ಟು ಹೋಯ್ತು ಅಂದ್ರೆ ದೇಹದ ಮೇಲೆ ಯಾರು ವಿಶ್ವಾಸ ಮಾಡಂಗಿಲ್ಲ ಅಂತ ಮೊನ್ನೆ ನೀವೆಲ್ಲ ಕೇಳಿದ್ರಿ. ಅದಕ್ಕೆ ಪ್ರಾಣವಾಯುವಿನ ಅಸ್ತಿತ್ವವೇ ಇದಕ್ಕೆ ಅಸ್ತಿತ್ವದ. ಪ್ರಾಣವಾಯು ದೇಹವನ್ನು ಬಿಟ್ಟು ಹೋಯಿತು ಅಂದಕ್ಕೆ ಮನುಷ್ಯ ಸತ್ತ ಅಂತ ಅರ್ಥ ಮಾಡ್ಕೊಂಡ್ರಿ. ಅಂದ ಬಳಿಕ ಚಂಚಲವಾಗಿರುವಂತಹ ವಾಯುವಿನ ಆಧಾರದ ಮೇಲೆ ನಮ್ಮ ಜೀವನ ಆದ ಅಂದ ಬಳಿಕ ಅದೇ ಚಂಚಲ ಅಂದ ಬಳಿಕ ನಮ್ಮ ಜೀವನ ಎಷ್ಟೊಂದು ಅಸ್ಥಿರ ಅನ್ನುವಂತಹದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡ್ರಿ. ಅದಕ್ಕಾಗಿ ಜಾತಶ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಶ್ಯ ಚ ಜಂತುರ್ ಮರಣ ಜನ್ಮಾಭ್ಯಾಂ ಪರಿಭ್ರಮತಿ ಚಕ್ರವನ್ನು ತಿಳ್ಕೊಂಡು ರೇಣುಕ ಭಗವತ್ಪಾದರು ಈ ದೇಹದ ಮರಣದ ಶಾಶ್ವತತೆ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ನಿರೂಪಣೆ ಮಾಡಿದರು. ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಹೇಳ್ತಾರೆ ಅವರು, ದೇಹವನ್ನು ಧರಿಸಿಕೊಂಡು ಯಾರೇ ಈ ಮರ್ತ್ಯಲೋಕಕ್ಕೆ ಬಂದರೂ ಕೂಡ ಅವರು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಇನ್ನೂ ದೃಢಪಡಿಸುವುದಕ್ಕೆ ಹೇಳ್ತಾವರು. ಮತ್ಸ್ಯ ಕೂರ್ಮ ವರಾಹಾಂಗೈ ನೃಸಿಂಹ ಮನುಜಾದಿಭಿ ಜಾತೇನ ನಿಧನಂ ಪ್ರಾಪ್ತಂ ವಿಷ್ಣುನಾಪಿ ಮಹಾತ್ಮನ. ಭಗವಂತನ ಇರ್ತಕ್ಕಂತಹ ವಿಷ್ಣು 10 ಅವತಾರಗಳನ್ನು ತಾಳಿದ ಅನ್ನುವಂಥ ಮಾತನ್ನು ಕೇಳ್ತೇವೆ. ಅದಕ್ಕೆ ನಾವು ಜನ್ಮ ಬರಬೇಕಾದ್ರೆ ಏನು ಕಾರಣ ಅಂದ್ರೆ ನಮ್ಮ ಕರ್ಮಗಳೇ ಕಾರಣ. ಹಾಗಾದ್ರೆ 10 ಜನ್ಮವನ್ನ ತಾಳುವಂತಹ ಕರ್ಮ ಏನು ಮಾಡಿದ ಪರಮಾತ್ಮ? ಅದಕ್ಕೊಂದು ಸುಂದರವಾದ ಪ್ರಸಂಗ ಬರುತ್ತದೆ. ಪ್ರಾಚೀನ ಕಾಲದೊಳಗೆ ದೇವತೆಗಳು ರಾಕ್ಷಸರು ಯಾವಾಗಲೂ ಯುದ್ಧ ಮಾಡ್ತಾ ಇದ್ರು ಅನ್ನುವಂತ ಕಥೆಗಳನ್ನು ನಾವೆಲ್ಲ ಕೇಳ್ತೇವೆ. ಒಂದು ಸಾರಿ ದೇವತೆಗಳಿಗೆ ಅಂಜರಿತಕ್ಕಂತಹ ರಾಕ್ಷಸರು, ಶಸ್ತ್ರರಹಿತರಾಗಿರ್ತಕ್ಕಂಥ ಅನೇಕ ಜನ ರಾಕ್ಷಸರು ಭೃಗು ಮಹರ್ಷಿಯ ಆಶ್ರಮಕ್ಕೆ ರಕ್ಷೆಗಾಗಿ ಬಂದರದು. ಆ ಸಮಯದಲ್ಲಿ ಆಶ್ರಮದಲ್ಲಿ ಭೃಗು ಮಹರ್ಷಿ ಇದ್ದಿಲ್ಲ. ಭೃಗು ಮಹರ್ಷಿಯ ಧರ್ಮಪತ್ನಿ ಇತ್ತು. ನಮಗೆ ಆಶ್ರಯ ಕೊಡಬೇಕು, ರಕ್ಷೆ ಕೊಡಬೇಕಂತ ತಿಳ್ಕೊಂಡು ರಾಕ್ಷಸರು ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಆವಾಗ ಆ ಋಷಿ ಪತ್ನಿ ಅವರಿಗೆ ತಮ್ಮ ಅವನು ಸಂಹಾರ ಮಾಡಕ್ಕಂತ. ಅವಾಗ ಭೃಗು ಪತ್ನಿ ಹೇಳ್ತಾಳೆ, ಈಗ ಅವರು ನನ್ನ ಆಶ್ರಯದಲ್ಲಿ ಬಂದಾರೆ, ನಮ್ಮ ಆಶ್ರಮದಲ್ಲಿ ಋಷಿಗಳು ಕೂಡ ಇಲ್ಲ, ಅದಕ್ಕೆ ನೀವು ಒಳಗೆ ಬರಬಾರದು. ಆಶ್ರಯ ಕೊಟ್ಟಂತವ್ರು ನಾನು ಹೊರಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಋಷಿಗಳು ಬರುವವರೆಗೆ ನೀವು ಪ್ರತೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಹೇಳಿದ್ರು ಕೂಡ ವಿಷ್ಣು ಆ ಮಾತನ್ನ ಅಲ್ಲಗಳೆದು ಋಷಿಗಳು ಇಲ್ಲದೇ ಇದ್ದಾಗ ಆಶ್ರಮವನ್ನು ಒಳಗೆ ಪ್ರವೇಶ ಮಾಡಿ ಅವಾಗ ಆ ರಾಕ್ಷಸರನ್ನು ಕೊಲ್ಲಿಕ್ಕೆ ಹೋದಾಗ ನನ್ನಲ್ಲಿ ಆಶ್ರಿತರಾಗ್ಯಾರ ಅಂದ ಬಳಿಕ ನನ್ನ ಕೊಂದ ಬಳಿಕ ಅವ್ರನ್ನು ಕೊಲ್ಲಬೇಕೇನ, ನನ್ನನ್ನು ಕೊಲ್ಲಾರದು ಅವ್ರು ಕೊಲ್ಲಕ್ಕೆ ನಾನು ಬಿಡುದಿಲ್ಲ ಅಂತ ತಿಳ್ಕೊಂಡ ಅಡ್ಡ ಬಂದಾಗ ಸುದರ್ಶನ ಚಕ್ರದಿಂದ ಮೊದಲು ಭೃಗು ಪತ್ನಿಯನ್ನೇ ಅವರು ಬಲಿ ತೆಗೆದುಕೊಂಡ್ರು. ಆನಂತರ ರಾಕ್ಷಸರನ್ನ ಸಂಹಾರ ಮಾಡಿರ್ಬೇಕು. ಈ ಸುದ್ದಿ ಯಾವ ಸಮಯಕ್ಕೆ ಭೃಗು ಮಹರ್ಷಿ ಗುರ್ತಾತ ಬಂದ ಬಳಿಕ ಅವಾಗ ಭೃಗು ಮಹರ್ಷಿ ವಿಷ್ಣುವಿಗೆ ಶಾಪ ಕೊಡ್ತಾನೆ, ನಾನು ಇಲ್ಲದ ಸಮಯದೊಳಗೆ ನನ್ನ ಆಶ್ರಮವನ್ನು ಪ್ರವೇಶ ಮಾಡಿ ಅಬಲೆಯಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿಯನ್ನ ನೀನು ಆಹುತಿ ತೆಗೆದುಕೊಂಡು ನನ್ನನ್ನ ಪತ್ನಿ ವಿಯೋಗ ಮಾಡಿಬಿಟ್ಟು ನನಗೆ ಅಂತ ತಿಳ್ಕೊಂಡು ಅದಕ್ಕೆ ನೀನು ಒಂದು ಕೋಟಿ ಜನ್ಮಗಳನ್ನು ತಾಳಬೇಕು ಭೂಲೋಕದಲ್ಲಿ, ಪ್ರತಿಯೊಂದು ಜನ್ಮದಲ್ಲಿನೂ ಕೂಡ ಅನ್ನ ಸ್ತ್ರೀಯಿಂದ ವಿಯುಕ್ತನಾಗಿ ಬಳಲಬೇಕಂತ ತಿಳ್ಕೊಂಡು ಶಾಪ ಕೊಟ್ಟನು. ಆ ಸಮಯಕ್ಕೆ ವಿಷ್ಣು ಪರಮಾತ್ಮನಿಗೆ ಬಹಳಷ್ಟು ಭಯ ಇದೆ. ಇದು ಭೂಲೋಕ ಅಂದ್ರೆ ಬಹಳ ವಿಚಿತ್ರ ಲೋಕ ಇದೆ, ಇಲ್ಲಿ ಬಂದ್ರು ಅಂದ್ರೆ ಸಹಜವಾಗಿ ಯಾರು ಹೋಗಂಗಿಲ್ಲ, ಇದು ಹಿಡ್ಕೊಂಡು ಬಿಡ್ತದೆ. ಇದು ಭೂಮಿಯಲ್ಲಿ ಒಂದು ಆಕರ್ಷಣೆ ಶಕ್ತಿ ಅದಲ್ಲ, ಹಂಗೆ ಯಾರೇ ಬಂದ್ರು ಕೂಡ ಜಲ್ಲಿ ಬಿಡಂಗಿಲ್ಲ, ಮತ್ತೇನಾರ ತೊಂದರೆ ಕೊಡ್ತದೆ. ಅದಕ್ಕೆ ಒಂದಲ್ಲ ಎರಡಲ್ಲ ಒಂದು ಕೋಟಿ ಜನ್ಮ ತಾಳಬೇಕು, ಆ ಕೋಟಿ ಪ್ರತಿಯೊಂದು ಜನ್ಮದಲ್ಲಿ ಕೂಡ ಆ ಸ್ತ್ರೀಯಿಂದ ವಿಯುಕ್ತನಾಗಿ ದುಃಖ ಪಡಬೇಕನ್ನುವಂತ ಶಾಪ ಕೊಟ್ಟಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಭಯಗ್ರಸ್ತನಾಗಿ ಕಾಂಚಿಯಲ್ಲಿರ್ತಕ್ಕಂಥ ಏಕಾಂಬರೇಶ್ವರ ಪರಮೇಶ್ವರನನ್ನ ಧ್ಯಾನ ಮಾಡ್ತಾನೆ ವಿಷ್ಣು ಪರಮಾತ್ಮ. ಅವಾಗ ಪರಮಾತ್ಮ ಪ್ರತ್ಯಕ್ಷನಾಗಿ, ವಿಷ್ಣು ನೀನು ಭಯಪಡುವಂತಹ ಕಾರಣ ಇಲ್ಲ, ಆದರೆ ಕೊಟ್ಟಿರುವಂತಹ ಶಾಪವನ್ನು ಸಂಪೂರ್ಣವಾಗಿ ಅಲ್ಲಗಳಲಿಕ್ಕೆ ನನಗೆ ಬರುವುದಿಲ್ಲ, ಯಾರು ಶಾಪವನ್ನು ಕೊಟ್ಟಿದ್ದಾರೆಯೋ ಅವರನ್ನು ವಿಶಾಪ ಮಾಡಬೇಕು ಹೊರತಾಗಿ ನನಗೆ ಅದರಲ್ಲಿ ಹಕ್ಕು ಇಲ್ಲ, ನಾನು ಹಸ್ತಕ್ಷೇಪ ಮಾಡೋದಿಲ್ಲ. ಅದಕ್ಕೆ ನೀನು ಮತ್ತೆ ಭೃಗು ಮಹರ್ಷಿ ಹತ್ರ ಹೋಗು, ಆ ಶಾಪದಲ್ಲಿ ಏನಾದರೂ ಕಡಿಮೆ ಮಾಡ್ತಾನ ಅಂತ ತಿಳ್ಕೊಂಡು ಹೇಳಿ ಅವನಿಗೆ ಅನುಗ್ರಹ ಮಾಡಿ ಕಳಿಸಿಕೊಡ್ತಾನೆ. ಈ ಕಡೆ ಭೃಗು ಮಹರ್ಷಿಯ ಮನಸ್ಸಿನೊಳಗೆ ಪರಮಾತ್ಮ ಪ್ರಕಟನಾಗಿ ವಿಷ್ಣುವಿಗೆ ಈ ರೀತಿಯಾಗಿ ಸ್ವಲ್ಪಕ್ಕಾಗಿ ಸ್ವಲ್ಪ ಮಾಡಿದ ಕರ್ಮಕ್ಕೆ ಇಂಥ ದೊಡ್ಡದಾಗಿರ್ತಕ್ಕಂಥ ಶಾಪ ಕೊಡಬೇಡ, ಅದಕ್ಕೆ ಅದನ್ನು ಬಹಳಷ್ಟು ಕಡಿಮೆ ಮಾಡಿ ಹತ್ತು ಜನ್ಮಗಳನ್ನ ಅವತಾರ ಮಾಡಲಿಕ್ಕೆ ನೀನು ಅವನಿಗೆ ಅನುಗ್ರಹ ಮಾಡು, ಅದರಲ್ಲಿ ಕೇವಲ ಒಂದೇ ಜನ್ಮದಲ್ಲಿ ಮಾತ್ರ ಸ್ತ್ರೀ ವಿಯೋಗ ಆಗಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಅದೇ ಪ್ರಕಾರವಾಗಿ ಭೃಗು ಮಹರ್ಷಿ ಹತ್ರ ವಿಷ್ಣು ಪರಮಾತ್ಮ ಬಂದಾಗ ಪರಮಾತ್ಮನ ಆ ವಾಣಿಯನ್ನು ಕೇಳಿರ್ತಕ್ಕಂಥ ಭೃಗು ಮಹರ್ಷಿ ವಿಷ್ಣು ಹೇಳ್ತಾನೆ, ನೀನು ಶಿವನನ್ನು ಪೂಜಿಸಿ ನಾನು ಶಿವಭಕ್ತ, ನನ್ನ ದೇವರನ್ನು ಪೂಜಿಸಿ ಬಂದದಕ್ಕಾಗಿ ಅದಕ್ಕೆ ಪರಮಾತ್ಮನ ಅಪ್ಪಣೆ ಮೇರೆಗೆ ನೀನು ಕೋಟಿ ಜನ್ಮಗಳನ್ನು ತಾಳೋದು ಜರುತ್ತಿಲ್ಲ, ಹತ್ತು ಜನ್ಮಗಳನ್ನು ತಾಳಬೇಕು, ಆ ಹತ್ತು ಜನ್ಮದಲ್ಲಿ ಒಂದು ಜನ್ಮದಲ್ಲಿ ಮಾತ್ರ ನಿನ್ನ ಸ್ತ್ರೀ ವಿಯುಕ್ತನಾಗಿ ದುಃಖವನ್ನು ಪಡಬೇಕಂತ ತಿಳ್ಕೊಂಡಿರ್ತಾನೆ. ಅವೇ ಹತ್ತು ಜನ್ಮಗಳು ಮತ್ಸ್ಯ ಕೂರ್ಮ ವರಾಹಾಂಗೈ ನೃಸಿಂಹ ಮನುಜಾದಿವಿ ಜಾತೇನ ನಿಧನಂ ಪ್ರಾಪ್ತಂ ವಿಷ್ಣುನಾಪಿ ಮಹಾತ್ಮನ. ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡಿರ್ತಕ್ಕಂಥ ಕರ್ಮಗಳು ಎಂತೆಂಥ ಫಲಗಳನ್ನು ದೇವತೆಗಳು ಕೂಡ ಬಿಡಂಗಿಲ್ಲ ಅಂದ್ರೆ ಮತ್ತಿನ್ನ ನಿಮಗ ಮತ್ ಬಿಡ್ಲಕ್ಕೆ ಹೆಂಗ ಸಾಧ್ಯ? ಅದಕ್ಕೆ ಹೇಳ್ತಾರೆ ಅವರು, ಹರಿನಾಪಿ ಹರೇನಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾನಷ್ಟು ನ ಶಕ್ಯತೆ. ಕರ್ಮಗಳನ್ನು ಯಾರೇ ಮಾಡಿದ್ರು ಕೂಡ ಆ ಕರ್ಮದ ಫಲಗಳನ್ನು ಅನುಭವಿಸಬೇಕಾಗ್ತದೆ, ಅದಕ್ಕೆ ಗಹನ ಕರ್ಮಣೋ ಗತಿ ಅಂತ. ಕರ್ಮಗಳು ಯಾವ ರೀತಿಯಾಗಿ ಮನುಷ್ಯನಿಗೆ ಎಂಥ ಸ್ಥಿತಿಗಳನ್ನು ತಂದುಕೊಡ್ತಾವಂತಕ್ಕಂಥದ್ದನ್ನು ಹೇಳೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಅದಕ್ಕೆ ಕರ್ಮಗಳನ್ನು ನಾವು ಮಾಡಬೇಕಾದಾಗ ಯಾವಾಗ ಕೂಡ ಒಳ್ಳೆ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಅಂದ್ರೆ, ನೀನು ಸುಖವನ್ನೇ ಅನುಭವಿಸಬೇಕಾಗಿತ್ತು ಸಂಸಾರದಲ್ಲಿ, ದುಃಖ ಬೇಡಾಗಿತ್ತು ಅಂತ ಕೇಳಿದ್ರೆ ಮತ್ತೊಬ್ಬರಿಗೆ ದುಃಖ ಕೊಡುವಂತಹ ಕರ್ಮಗಳನ್ನು ಎಂದೂ ಮಾಡಲಿಕ್ಕೆ ಹೋಗಬೇಡ ಅಂತ. ಆದ್ರೆ ಬಹಳಷ್ಟು ಜನರು ನಾವೇನ್ ಮಾಡ್ತೇವೆ ಅಂದ್ರೆ, ನಮಗೆ ಸುಖ ಸಿಗಲಿ ಮಂದಿಗೆ ದುಃಖ ಸಿಗಲಿ ಅಂತ ತಿಳ್ಕೊಂಡು ಅನೇಕ ವಿಧವಾಗಿರ್ತಕ್ಕಂಥ ಕರ್ಮಗಳನ್ನ ಕೀಟಲೆಗಳನ್ನ ದುಷ್ಟ ಕರ್ಮಗಳನ್ನು ಮನುಷ್ಯ ಪರಾಮರ್ಶೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಅವರು ವಿಷ್ಣುವಿಗೇನೆ ಜನ್ಮ ತಪ್ಪಲಿಲ್ಲ, ಎಷ್ಟು ಅವತಾರ ತಾಳಿದ್ರು ಕೂಡ ಮರಣ ಅನ್ನುವಂತ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂದ ಬಳಿಕ ಅದಕ್ಕೆ ಜಾತ ಸಹಿ ಧ್ರುವ ಮೃತ್ಯು ಅನ್ನುವಂತ ಮಾತನ್ನ ಅವರು ದೇವತೆಗಳ ಅವತಾರವನ್ನು ಹೇಳಿಕೊಂಡು ಅದನ್ನು ಮತ್ತಷ್ಟು ಖಚಿತಪಡಿಸ್ತಾರೆ, ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಸಂಸಾರದಲ್ಲಿ ಬಂದ ಬಳಿಕ ಈ ಜೀವಾತ್ಮ ಯಾವ ರೀತಿಯಾಗಿ ಕಾಲಹರಣ ಮಾಡತಕ್ಕಂತ ಮಾತನ್ನು ಮತ್ತೆ ಮುಂದೆ ಹೇಳ್ತಾರೆ ಅವರು. ಮನುಷ್ಯನಿಗೆ ಮೂರು ಪ್ರಕಾರವಾಗಿರ್ತಕ್ಕಂತಹ ತಾಪಗಳು ಬರ್ತಾ ಇದ್ದಾರೆ. ಅದಕ್ಕೆ ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ ಅಂತ ತಿಳ್ಕೊಂಡು ಇವು ತ್ರಿತಾಪಗಳು. ಅದಕ್ಕೆ ತಾಪ ಅಂದ್ರೇನು? ಅದು ಸುಡುವಂತ ಅಗ್ನಿ ಇದ್ದಾಗೆ. ಹಾಗೆ ಬೆಂಕಿಯ ಸಮೀಪದಲ್ಲಿ ಹೋದರೆ ಅದರ ಜಳ ನಿಮಗೆ ಬಡಿತದೆ, ಇನ್ನು ಬೆಂಕಿಯಾಗಿ ಹೋಗಿ ಕೂತ್ಕೊಂಡ್ರೆ ನೀವು ಹೆಂಗ ಸುಟ್ಟುಕೊಂಡು ಹೋಗ್ತೀರಿ. ಹಾಗೆ ಪ್ರತಿಯೊಬ್ಬ ಜೀವನ ಕೂಡ ಮೂರು ವಿಧವಾಗಿರ್ತಕ್ಕಂಥ ತಾಪದೊಳಗ ಯಾವ ಅನುಕೂಲ ಸುಡ್ತಾನೆ ಇರ್ತಾನೆ. ಅದಕ್ಕೆ ಮೂರು ತಾಪಗಳಲ್ಲಿ ಸುಡುವಂತಹ ಜೀವಾತ್ಮನಿಗೆ ಈ ಸಂಸಾರದಲ್ಲಿ ವಿಶ್ರಾಂತಿ ಸುಖ ಅನ್ನುವಂತಹದ್ದು ಎಲ್ಲಿದೆ ಅನ್ನುವಂತ ಮಾತನ್ನು ಕೇಳ್ತಾನೆ. ಹಾಗಾದ್ರೆ ತಾಪಗಳು ಯಾವನ್ನು ಸ್ವಲ್ಪ ವಿಸ್ತಾರ ಮಾಡ್ಲಿಕ್ಕೆ ಹೋದ್ರೆ ಮೊದಲೇದು ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ ತಾಪವನ್ನ ಎರಡು ಭಾಗವಾಗಿ ಮಾಡ್ತಾರೆ. ಒಂದು ಆಧ್ಯಾತ್ಮಿಕ ತಾಪ ಅಂದ್ರೆ ನಮ್ಮ ದೇಹಕ್ಕೆ ಸಂಬಂಧವಾಗಿರ್ತಕ್ಕಂಥ ದುಃಖಕ್ಕೆ ಆಧ್ಯಾತ್ಮಿಕ ತಾಪ. ನಮಗೆ ದೇಹಗಳು ಸಾಮಾನ್ಯವಾಗಿ ಮೂರಿದಾವೆ, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳು ಎರಡು, ಒಂದು ಸ್ಥೂಲ ದೇಹ, ಇನ್ನೊಂದು ಸೂಕ್ಷ್ಮ ದೇಹ ಅಂತ. ಈ ಸ್ಥೂಲ ದೇಹಕ್ಕೆ ಏನೇ ದುಃಖ ಬರಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದಕ್ಕೆ ವಾತ ಪಿತ್ತ ಕಫ ಈ ಮೂರುಗಳು ಅಕಸ್ಮಾತ್ ಏನಾದರೂ ವಿಕೃತ ರೂಪವನ್ನು ತಾಳಿದಪ್ಪ ಅಂದ್ರೆ ಈ ಶರೀರಕ್ಕೆ ರೋಗ ರುಜುಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಶರೀರ ಇದೆ ಅಂದ್ರೆ ರೋಗ ಅದ ಅಂತ ಅರ್ಥ. ತನು ರುಜಯ ಆಗರವು ಅತಿ ದುಃಖ ಸಾಗರು ಅಂತ ತಿಳ್ಕೊಂಡು ನಿಜಗೊಂಡು ಹೇಳ್ತಾರೆ. ಈ ಶರೀರ ಅಂದ್ರೇನಪ್ಪ ಅಂದ್ರೆ ಅದು ರೋಗದ ತವರು ಮನೆ ಅಂದ್ರೆ ರೋಗಗಳು ಹುಟ್ಟತಕ್ಕಂಥವುಗಳೇ. ಈ ಒಂದು ನೀರಾವರಿ ಭೂಮಿ ಇತ್ತಪ್ಪ ಅಂದ್ರೆ ಅದು ಏನೇನು ಸ್ವಲ್ಪ ಏನು ಇಲ್ಲ ಅಂದ್ರೆ ಕಡೆ ಸ್ವಲ್ಪ ಕಸ ಹುಲ್ಲರ ಇದ್ದೇ ಇರ್ತದ. ಹಾಗೆ ಶರೀರ ಅದ ಅಂದ್ರೆ ಒಂದಿಲ್ಲೊಂದು ರೋಗ ಆ ದೇಹದಲ್ಲಿದ್ದೇ ಇರ್ತದೆ. ಒಬ್ಬ ಮನುಷ್ಯನಿಗೆ ಯಾವ ರೋಗನೂ ಕೂಡ ಇಲ್ಲ ಅಂತ ಹೇಳ್ಕೊಂಡು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ರು ಕೂಡ ಅವನಿಗೆ ಎರಡು ರೋಗ ಇದ್ದೇ ಇರ್ತಾವ. ಅವು ಯಾವಪ್ಪ ಅಂದ್ರೆ ಹಸಿವೆ ಅನ್ನುವಂತಹದೊಂದು ರೋಗ, ನೀರಡಿಕೆ ಅನ್ನುವಂತಹ ಒಂದು ರೋಗ. ಇವಕ್ಕೂ ರೋಗ ಅಂದ್ರೆ ಶಂಕರಾಚಾರ್ಯ ಹಸಿವೆ ತೃಷೆಗಳನ್ನ ಬಿಟ್ಟಂದ್ರೆ ಮತ್ತೆ ಜೀವನನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅನ್ನುವಂತ ಹಾಡೇನು ಯಾಕೆ ಹಾಡಿದ್ರಪ್ಪ ಅಂದ್ರೆ ಮೊಟ್ಟ ಮೊದಲು ನಾವೇನೇ ಮಾಡಿದ್ರು ಕೂಡ ಉದರಕ್ಕಾಗಿ ಎಲ್ಲ ಮಾಡ್ತೀವಿ. ಅದಕ್ಕೆ ಮೀರಾಬಾಯಿ ಒಂದು ಮಾತು ಹೇಳ್ತಾರೆ, ಭೂಕೆ ಭಜನ ನೈ ಭೈ ಗೋಪಾಲ ಲೇಲೆ ತೇರಿ ಕಂಠಿ ಮಾಲ. ಮೀರಾಬಾಯಿ ಎಲ್ಲಾನು ಬಿಟ್ಟು ಹೋಗಿದ್ಲು ಆಕೆ ಅಕ್ಕ ಮಹಾದೇವಿ ಗತೆ. ರಾಜ್ಯವನ್ನ ರಾಜನನ್ನ ರಾಜಕೀಯ ಸಂಪತ್ತನ್ನ ಎಲ್ಲವನ್ನು ಕೂಡ ಬಿಟ್ಟು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ಲು. ಅಂಥಾಕಿನೂ ಕೂಡ ಒಂದು ಮಾತು ಹೇಳ್ತಾರಪ್ಪ ಅಂದ್ರೆ ಭೂಕೆ ಭಜನ ನೈ ಭೈ ಗೋಪಾಲ. ಹಸಿರುವಂತಹ ಮನುಷ್ಯನ ಕೈಯಲ್ಲಿ ತಾಳ ಮೃದಂಗ ಕೊಟ್ಟು ನೀ ಭಜನೆ ಮಾಡಪ್ಪ ಅಂತಂದ್ರೆ ಅವ ಅಂತಾನ ಇವೆಲ್ಲ ಆ ಕಡೆ ವಾಟ್ ತುಂಬಿದ ಬಳಿಕ ಅಂತಾನ ಅಲ್ಲಿವರೆಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಬಳಿಕ ಮೊಟ್ಟ ಮೊದಲು ಈ ದೇಹಕ್ಕೆ ಅನ್ನವನ್ನು ಹಾಕಲೇಬೇಕು. ಇದಕ್ಕೆ ಅನ್ನಮಯ ದೇಹ ಅಂತ ನಾವು ಕರಿತೀವಿ. ಇದಿರೋದೇ ಅನ್ನದ ವಿಕಾರ, ಅನ್ನದ ಪರಿಣಾಮ ಈ ದೇಹ ಅಂತ. ಅನ್ನ ಹಾಕಿದ್ರೆ ಇದು ಸರಿಯಾಗಿರ್ತ, ಅನ್ನ ಹಾಕದೆ ಹೋದ್ರೆ ಇದು ಜಗಳ ತೆಗಿತದೆ. ಅದಕ್ಕೆ ಈ ದೇಹದಲ್ಲಿ ಒಂದಲ್ಲ ಎರಡಲ್ಲ ಹೇಳ್ತಾರೆ ಅವರು 365 ಪ್ರಕಾರವಾಗಿರ್ತಕ್ಕಂತ ರೋಗಗಳು ಈ ದೇಹದಲ್ಲಿ ಇರ್ತಾವ. ಒಂದು ವರ್ಷಕ್ಕೆ ಎಷ್ಟು ದಿನ? 365. ಒಂದು ವರ್ಷಕ್ಕೆ 365 ದಿನಗಳಂದ್ರೆ 365 ಪ್ರಕಾರವಾಗಿರ್ತಕ್ಕಂಥ ರೋಗಗಳು ದೇಹದಲ್ಲಿ ಅದಾವ. ವಾತಜನ್ಯವಾದ ರೋಗಗಳು ಬೇರೆ, ಪಿತ್ತಜನ್ಯವಾದ ರೋಗಗಳು ಬೇರೆ, ಕಫಜನ್ಯಗಳಾಗಿರ್ತಕ್ಕಂಥ ರೋಗಗಳು ಬೇರೆ. ಅಂದ ಬಳಿಕ ನೀವು ದಿನಾ ಉಪಚಾರ ಮಾಡಿಕೊಂಡ್ರು ಕೂಡ ದಿನಾ ಒಂದು ರೋಗ ಹೊಸ ರೋಗ ಹೊಸ ರೋಗ ಇದ್ದೇ ಇರ್ತಾವ. ಇವು ಹಳೆ ರೋಗಗಳು, ಈಗ ಬಂದಿರುವಂತ ಹೊಸ ರೋಗಕ್ಕಂತೂ ಮತ್ತೆ ಲೆಕ್ಕ ಇಲ್ಲ, ಮತ್ತೆ ರೋಗ ಹಂಗೆ ಬೆಳೀತಾ ಬೆಳೀತಾವ. ಅದಕ್ಕೆ ಅದಕ್ಕೆ ಯಾವುದೇ ರೋಗವನ್ನು ತಡಲಿಕ್ಕೆ ನಾವು ಎಷ್ಟೇ ಪ್ರಕಾರವಾಗಿರ್ತಕ್ಕಂಥ ಔಷಧವನ್ನು ಕಂಡುಹಿಡಿದ್ರು ಕೂಡ ಅದು ಮತ್ತೊಂದು ಹೊಸ ರೂಪ ಅನ್ನೋದು ತಾಳದಾಡಲೇ ಬಿಡುವುದಿಲ್ಲ. ಯಾಕಂದ್ರೆ ರೋಗದ ತವರು ಮನೆಯಲ್ಲಿ ದೇಹ ಅಂತ ಅದಕ್ಕೆ ವಾತ ಪಿತ್ತ ಕಫಜನ್ಯಗಳಾಗಿರ್ತಕ್ಕಂಥ ರೋಗಗಳು 365 ಪ್ರಕಾರವಾಗಿದ್ರೆ ಇನ್ನು ನಾವು ಮಾಡಿರ್ತಕ್ಕಂಥ ಕರ್ಮಜನ್ಯಗಳಾಗಿರ್ತಕ್ಕಂಥ ರೋಗಗಳು ಇನ್ನೂ ಅನಂತ ಅನ್ನುವಂತ ಮಾತು ಹೇಳ್ತಾರೆ. ಎಷ್ಟೋ ರೋಗಗಳು ನಾವು ಔಷಧವನ್ನು ತೆಗೆದುಕೊಂಡ್ರೂ ಕೂಡ ಗುಣ ಆಗೋದಿಲ್ಲ. ಎಲ್ಲಾ ಕಡೆ ನಾವು ತೋರಿಸ್ತೀವಿ, ಔಷಧ ತೆಗೆದುಕೊಂತೀವಿ, ಆದರೂ ಗುಣ ಆಗೋದಿಲ್ಲ ಅಂತ ಬಳಿಕ ಅದು ವಾತ ಪಿತ್ತ ಕಫಜನ್ಯವಾಗಿರ್ತಕ್ಕಂಥ ರೋಗ ಅಲ್ಲ, ಅದು ಕರ್ಮಜನ್ಯವಾಗಿರ್ತಕ್ಕಂಥ ರೋಗ ಅಂತ ಅರ್ಥ ಮಾಡ್ಕೋಬೇಕಂತ. ಅದಕ್ಕಾಗಿ ಔಷಧದಿಂದ ಒಂದು ವೇಳೆ ರೋಗ ನಿವಾರಣೆ ಆಗದೇ ಇದ್ರೆ ಮಣಿ ಮಂತ್ರ ಔಷಧ ಅಂತ ಮೂರು ಉಪಾಯ ಹೇಳಿದರೆ ಅನೇಕ ದಿವ್ಯಗಳಾಗಿರ್ತಕ್ಕಂಥ ರಕ್ತಗಳನ್ನು ದಾನ ಮಾಡಿಕೊಂಡ್ರು ಕೂಡ ರೋಗ ನಿವಾರಣೆ ಆಗ್ತಿರ್ತದೆ. ಇನ್ನು ಯಾವ ರತ್ನಕ್ಕೂ ಹೋಗದೇ ಇದ್ರೆ ಮಹಾರತ್ನ ಅಂದ್ರೆ ಮಹಾಮಂತ್ರ ಜಪ. ಅದಕ್ಕೆ ಮಂತ್ರ ಜಪವನ್ನು ಮಾಡಿದಾಗ ನಾವು ಎಲ್ಲ ರೋಗಗಳು ಕೂಡ ಮುಕ್ತರಾಗಲಿಕ್ಕೆ ಸಾಧ್ಯವ. ಅದಕ್ಕಾಗಿ ದೇಹ ಅಂದ್ರೆ ಇದು ರೋಗದ ತವರು ಮನೆ. ಇದರಲ್ಲಿ ವಾತ ಪಿತ್ತ ಕಫಜನ್ಯವಾಗಿರ್ತಕ್ಕಂಥ ರೋಗಗಳು ಕರ್ಮಜನ್ಯಗಳಾಗಿರ್ತಕ್ಕಂಥ ರೋಗಗಳು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಯಾವುದೇ ರೋಗ ಇವತ್ತು ನಮ್ಗೆ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಇವೆರಡು ರೋಗ ಮಾತ್ರ ನಮ್ಮನ್ನು ಬಿಡಲೇ ಇರತಕ್ಕಂಥ ಹೌದು. ಹಸಿವೆ ಅನ್ನುವಂಥ ರೋಗ, ತೃಷೆ ಅನ್ನುವಂಥ ರೋಗ. ಅದಕ್ಕೆ ಶಂಕರಾಚಾರ್ಯ ಏನ್ ಹೇಳಿದ್ರು ಅಂದ್ರೆ ಈ ಹಸಿವೆ ತೃಷೆ ಎನ್ನುವಂತಹ ರೋಗಗಳನ್ನು ನಿವೃತ್ತಿ ಮಾಡ್ಕೋಬೇಕಾದಾಗ ಭಿಕ್ಷೌಷಧಂ ಭುಜ್ಯತ, ಭಿಕ್ಷಾ ಅನ್ನ ರೂಪ ಇರ್ತಕ್ಕಂಥ ಔಷಧವೇ ಅದಕ್ಕೆ ದಿವ್ಯವಾಗಿರ್ತಕ್ಕಂಥ ಔಷಧ. ಈ ಭಿಕ್ಷೌಷಧ ಅಂತ ಯಾಕಂದ್ರೆ ಅದಕ್ಕೆ ನೀವು ನಿಮ್ಮನೆಯೊಳಗೆ ದುಡಿತೀರಿ, ನೀವೇ ಅಡಿಗೆ ಮಾಡಿಕೊಂಡಿರ್ತೀರಿ, ಭಿಕ್ಷಾ ಯಾರು ಬೇಡಬೇಕು? ಯಾರಿಗೆ ಮನೆ ಇಲ್ಲ, ಯಾರಿಗೆ ಹೊಲ ಇಲ್ಲ, ಹ್ಯಾಂಡಲ್ಲ, ಮಕ್ಕಳಲ್ಲ, ಯಾರಿಗೆ ಏನೇನು ಇಲ್ಲ ಅಂತವ್ರು ಮನೆ ಮನೆಗೆ ಭಿಕ್ಷಾ ಬೇಡ ಅನ್ಬೇಕು. ಪರಂತು ಶಂಕರಾಚಾರ್ಯ ಹೇಳ್ತಾರೆ ಭಿಕ್ಷೌಷಧಂ ಭುಜ್ಯತಾಂ, ಸರ್ವೇ ಸಾಮಾನ್ಯವಾಗಿ ಹೇಳಿದ್ರು ಹಸಿವೆ ಎನ್ನುವಂತಹ ರೋಗ ದೂರ ಮಾಡ್ಕೋಬೇಕಾದ್ರೆ ಭಿಕ್ಷಾ ರೂಪಿ ಅನ್ನವನ್ನ ಸ್ವೀಕಾರ ಮಾಡುವಂದ್ರು. ಅಂದ್ರೆ ನೀವು ಮಂದಿ ಮನೆಗೆ ಹೋಗಿ ಬೇಡ್ಕೊಂಡು ಉಣ್ಣು ಅಂದಂಗೆ ಅರ್ಥ ಅಲ್ಲ. ಅದು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಮನೆಯೊಳಗನೆ ನೀವೇ ಊಟ ಮಾಡಿದ್ರು ಕೂಡ ಅದು ಭಿಕ್ಷಾನ್ನ ಅನ್ನೋ ದೃಷ್ಟಿಯೊಳಗೆ ಊಟ ಮಾಡಬೇಕಂತ. ನೀವು ಕಾಶಿಯೊಳಗೆ ಅನ್ನಪೂರ್ಣ ಒಂದು ಮಂದಿರ ಐತಿ. ಪರಮಾತ್ಮ ಒಂದು ಸಾರಿ ತನ್ನ ಅನೇಕ ಲೀಲೆಗಳಲ್ಲಿ ಅವನೊಂದು ಭಿಕ್ಷಾಟನ ಲೀಲೆಯನ್ನು ಕೂಡ ಪರಮಾತ್ಮನ ಒಂದು ಲೀಲೆ ಅದ. ಆ ಭಿಕ್ಷಾಟನ ಲೀಲೆಯೊಳಗೆ ಅವ ತನ್ನ ಧರ್ಮ ಪತ್ನಿಯ ಎದುರಿಗೆ ಹೋಗಿ ಭಿಕ್ಷಾ ಬೇಡ್ತಾನ, ಭಿಕ್ಷಾಂದೇಹಿ ಅಂತ. ತನ್ನ ಹೆಂಡತಿಗೇನೆ ಭಿಕ್ಷಾ ಬೇಡ್ತಾನೆ, ಯಾರು? ಪರಮಾತ್ಮ ಲೀಲೆ ಮಾಡೋ ಕಾಲಕ್ಕೆ. ಅಂದ್ರೆ ಪರಮಾತ್ಮನೇ ಇದನ್ನು ನಟನ ಮಾಡಿ ಏನ್ ತೋರಿಸಿದಾರಪ್ಪ ಅಂದ ಬಳಿಕ ನೀವು ಮನೆಯೊಳಗನು ಕೂಡ ಭಿಕ್ಷಾ ಅನ್ನವನ್ನೇ ಸ್ವೀಕಾರ ಮಾಡಬೇಕು. ಈ ಭಿಕ್ಷಾ ಅನ್ನದ ಅರ್ಥ ಏನು? ಭಿಕ್ಷಾ ಅನ್ನದ ಅರ್ಥ ಇಷ್ಟೇ, ನೀವು ಮಂದಿ ಮನೆಯೊಳಗೆ ಭಿಕ್ಷಾ ಬೇಡ್ಕೊಂಡು ಬಂದಿರತಕ್ಕಂಥ ಅನ್ನದೊಳಗೆ ಉಪ್ಪು ಹೆಚ್ಚಾಗ್ಯದ, ಖಾರ ಹೆಚ್ಚಾಗ್ಯದ, ಹುಳಿ ಹೆಚ್ಚಾಗ್ಯದ ಅಂತ ತಿಳ್ಕೊಂಡು ಅವ್ರು ಕೂಡ ಜಗಳ ತೆಗಿತೀರ ನೀವು? ಏನ್ರಿ ತಂಗಳದ ಯಾಕೆ ನೀಡಿರಿ, ಇದು ಪಲ್ಯ ಬಹಳ ಉಪ್ಪು ಅದ, ಇದಕ್ ಬಹಳ ಖಾರ ಹಾಕಿರೋ ಅಂತ ತಿಳ್ಕೊಂಡು ಕೊಟ್ಟವ್ರು ಕೂಡ ಜಗಳ ತೆಗಿತಾನ ಭಿಕ್ಷುಕ ತೆಗಿಯಂಗಿಲ್ಲ ಅಂತ. ಹಂಗ ನೀವು ನಿಮ್ ಮನೆ ನೀವು ಊಟಕ್ಕಂತ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಅವ್ ತಾಟ್ ಎಲ್ಲಿ ಹೋಗ್ತಾವ ಹೇಳಕ್ ಬರಂಗಿಲ್ಲ. ಅವ್ ಮಳಗೆ ಮೇಲೆ ಹಾದ್ರು ಹಾದುವ, ಮಾಡಿದ್ರ ತಲೆ ಮೇಲೆ ಹಾದ್ರು ಹಾದುವ, ಮಾಡ್ತಾ ಮಾಡ್ತಾ ಅವ್ರು ಬುದ್ಧಿಪೂರ್ವಕವಾಗಿ ಮಾಡಿದ್ದ. ಅಕಸ್ಮಾತ್ ಯಾರ ಟಿವಿ ನೋಡ್ಕೊಂತಾನೋ, ಯಾರು ಕೂಡ ಮಾತಾಡ್ಕೊಂತಾನೋ, ಲಕ್ಷ ಅಕ್ಕಡೆ ಹೋಗಿ ಉಪ್ಪು ಒಂದ್ಸರಿ ಹಾಕೋ ಬದಲು ಅಕಸ್ಮಾತ್ ಎರಡು ಸರಿ ಉಪ್ಪು ಹಾಕಿದ್ರಪ್ಪ ಅಂದ್ರೆ ಮನೆಯೊಳಗೆ ಮಹಾಭಾರತ ಇದ್ದು ಚಾಲು ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವರು ಸ್ವಲ್ಪ ಸಹನತೆಯನ್ನು ಪಡಿಬೇಕು ಅಂತ. ಮನೆ ನಿಮ್ದೇ ಅದ, ನೀವೇ ದುಡ್ಕೊಂಡು ಬಂದಿರಿ, ನೀವೇ ಗಳಿಸಿದ ಪದಾರ್ಥದ ನಿಮ್ಮ ಹೆಂಡತಿನೇ ಮಾಡ್ಯಾಳ ಅಂದ್ರೂ ಕೂಡ ಅನ್ನವನ್ನ ಸ್ವೀಕಾರ ಮಾಡೋ ಕಾಲಕ್ಕೆ ಹೆಂಡತಿಯಲ್ಲಿ ಹೆಂಡತಿ ಬುದ್ಧಿ ಇರಬಾರ್ದು ಅಂತಾರ. ಅದಕ್ಕೆ ಭೋಜ್ಯೇಶು ಮಾತಾ, ನಿಮ್ಮ ಹೆಂಡತಿ ನಿಮ್ಗೆ ಊಟ ಕೊಡ್ತಾ ಇದ್ಲಪ್ಪ ಅಂದ್ರೆ ಊಟ ಮಾಡುವಾಗ ಅಲ್ಲಿ ಪತ್ನಿ ಭಾವ ಇರಬಾರ್ದು, ಅಲ್ಲಿ ಮಾತಾ ಭಾವನೆ ಇರಬೇಕಂತ. ಭೋಜ್ಯ ಶೇಷು ಮಾತಾ, ಊಟಕ್ಕೆ ನೀಡುವಾಗ ಆಕೆ ತಾಯಿನೇ ಆಗಿರ್ತಾ ಇದ್ದಾಳೆ. ಅದಕ್ಕೆ ಜಗತ್ತಿನ ತಾಯಿ ಯಾರು? ಅನ್ನಪೂರ್ಣೆಯರು. ಅನ್ನೋದ್ರಿಂದ ಹಾಗೆ ಪರಮಾತ್ಮ ತನ್ನ ಪತ್ನಿ ಎದುರಿಗೆ ಮಾತಾ ಅನ್ನಪೂರ್ಣೇಶ್ವರಿ ಭಿಕ್ಷಾ ಅಂತೆ ಅಂತ ತಿಳ್ಕೊಂಡು ಹಾಗೆ ಪರಮಾತ್ಮ ಕೇಳ್ತಾನೆ, ಹಾಗ ನಿಮ್ಮ ಮನೆಯೊಳಗನ್ನು ಕೂಡ ನೀವು ಊಟ ಮಾಡಬೇಕಾದ್ರೆ ಇಲ್ಲಿವರೆಗೆ ಹೆಂಗಾರ ಮಾಡಿರಿ, ಇನ್ನು ಮೇಲಾರ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡು ನೀವು ಮಾತಾ ಅನ್ನೋ ಶಬ್ದ ಪ್ರಯೋಗ ಮಾಡದಿದ್ರು ಕೂಡ ಮನಸ್ಸಿನಗರ ಭಾವನೆ ಇಟ್ಟುಕೊಂಡು ಅನ್ನ ಅಂದ್ರೆ ಇದು ಅನ್ನಪೂರ್ಣೇಶ್ವರಿ, ಅನ್ನಪೂರ್ಣೇಶ್ವರ ಅಂತಕ್ಕಂಥ ಭಾವದೊಳಗ ಅದು ಏನು ಬರ್ತದ ಬಂದದ್ದನ್ನ ಶಾಂತ ಮನಸ್ಕವಾಗಿ ಸ್ವೀಕಾರ ಮಾಡಬೇಕಂತ, ಅದರೊಳಗಿನ ನ್ಯೂನತೆಯನ್ನ ಅಧಿಕತೆಯನ್ನ ವಿಚಾರ ಮಾಡಬಾರದು. ಯಾಕೆ ಅಂದ್ರೆ ನೀವು ಮೊಟ್ಟ ಮೊದಲು ಅದನ್ನು ಉಣ್ಣೋಕ್ಕಿಂತ ಮೊದಲ ಅದನ್ನ ದೇವರಿಗೆ ನೈವೇದ್ಯವಾಗಿ ತೋರಿಸಬೇಕು. ಯಾವಾಗ ಅದು ನೀವು ಕೊಟ್ಟಿರುವಂತಹ ಅನ್ನವಾದ ನೈವೇದ್ಯ ಆಯ್ತು, ಪ್ರಸಾದ ಆಯ್ತು ಅಂದ್ರೆ ಪ್ರಸಾದ ಹೆಂಗಿರ್ತ ಅದ್ರ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗಿಲ್ಲ, ಅದು ಹಳಸೋದು ಹತ್ತೋದು ಏನಂತ ಅದನ್ನ ವಿಚಾರ ಮಾಡಕ್ ಹೋಗಿಲ್ಲ, ಪ್ರಸಾದ ಅಂದ್ರೆ ಪ್ರಸಾದ. ಅದಕ್ಕೆ ಗೃಹಸ್ಥ ಜೀವನದಲ್ಲಿನೂ ಕೂಡ ತಪಸ್ವಿ ಜೀವನವನ್ನು ಸಾಗಿಸಲಿಕ್ಕೆ ಬರ್ತದ, ತಪಸ್ಸು ಮಾಡಬೇಕು ಅಂದ್ರೆ ಅಡವಿಗೆ ಹೋಗಬೇಕು ಅನ್ನುವಂತಹ ಮಾತಿಲ್ಲ, ಅದಕ್ಕೆ ನಿವೃತ್ತ ರಾಗಸ್ಯ ಗೃಹಂ ತಪೋವನಂ ಅಂತಕ್ಕಂಥ ಮಾತು ಬರುತ್ತೆ ಭಾಗವತರೊಳಗೆ. ಮನೆಯೊಳಗನೆ ಗೃಹಸ್ಥನಾಗಿದ್ದುಕೊಂಡಿದ್ರು ಕೂಡ ಅವನು ರಾಗದ್ವೇಷದಿಂದ ಮುಕ್ತನಾಗಿ ಸಂಸಾರ ಸಾಗಿಸ್ತಾ ಇತ್ತ ಅಂದ್ರೆ ಅವನು ನಿವೃತ್ತ ರಾಗಸ್ಯ ಗೃಹಂ ತಪೋವನ, ಅದು ಒಂದು ತಪಸ್ಸುಗಳ ವನದಂತೆ ಮನೆಯನ್ನು ಕೂಡ ತಪೋವನ ಆಗ್ತದೆ. ಒಬ್ಬ ಋಷಿ ತಪಸ್ಸು ಮಾಡ್ತಾನ ಒಂದು ಅಡವಿಯಲ್ಲಿ, ಬಹಳ ಘೋರವಾದ ತಪಸ್ಸನ್ನು ಮಾಡ್ತಾನೆ. ಅನೇಕ ವರ್ಷಗಳಲ್ಲಿ ಅನ್ನ ನೀರು ನಿದ್ದೆ ಎಲ್ಲವನ್ನು ಕೂಡ ತೊರೆದು ತಪಸ್ಸು ಮಾಡಿದಾಗ ಅವನಿಗೊಂದು ದೊಡ್ಡ ಶಕ್ತಿ ಪ್ರಾಪ್ತ. ಅವ ಕುಂತಿರ್ತಕ್ಕಂಥ ಜಾಗದೊಳಗೆ ಎಷ್ಟೋ ಅವನ ಮೈ ಮೇಲೆ ಹುಟ್ಟೆಲ್ಲ ಬೆಳೆದಿರ್ತದೆ, ಇಷ್ಟು ದೇಹದ ಪ್ರಜ್ಞೆಯನ್ನು ತಪ್ಪಿಸಿಕೊಂಡು ತಪಸ್ಸು ಮಾಡ್ತಾನೆ. ಆ ತಪಸ್ಸು ಮಾಡಿ ಯಾವಾಗ ಅವನಿಗೆ ಎಚ್ಚರ ಆಯ್ತು ಆ ಸಮಯಕ್ಕೆ ಅವನಿಗೊಂದು ಅಭಿಮಾನ ಬಂತು, ನಾನು ಎಷ್ಟು ಹೊರಟು ತಪಸ್ಸು ಮಾಡೀನಿ, ಮೈ ಮೇಲೆ ಹುತ್ತ ಬೆಳೆಯುವಷ್ಟ ತಪಸ್ಸು ಮಾಡಿದಪ್ಪ ಅಂದ್ಬಳಿಕ ನನ್ನ ತಪಸ್ಸಿನಲ್ಲಿ ಬಹಳ ಶಕ್ತಿ ಇರಬೇಕು ಅಂತ ಹಿಂಗ ಅವ ಅರ್ಥ ಮಾಡಿಕೊಂಡ. ಈ ಭಾವನಾ ಮಾಡಿಕೊಳ್ಳುತ್ತಿರುವಾಗನೇ ಗಿಡದ ಮೇಲೆ ಒಂದು ಕಾಯಿ ಕೂತ್ಕೊಂಡಿತ್ತು, ಅದು ಮಲ ವಿಸರ್ಜನೆ ಮಾಡಿತು. ಅದಕ್ಕೇನು ಕೊಡ್ತೀವಿ ಯಾರು ಕುಂತಾರೆ ಅಂತ ತಿಳ್ಕೊಂಡು ಅದು ಬಂದು ಯಾವ ಸಮಯಕ್ಕೆ ಇವನು ದೇಹದ ಮೇಲೆ ಅದನ್ನು ಮಲ ಬಿತ್ತು ಅವಾಗ ಇವನು ಭಾರಿ ಸಿಟ್ಟು ಬಂತು. ನಾ ಅಂದ್ರೆ ಏನು, ಎಷ್ಟು ವರ್ಷ ತಪಸ್ಸು ಮಾಡಿರ್ತಕ್ಕಂಥ ನನ್ನ ಮೇಲೆ ಸಾಮಾನ್ಯವಾದ ಕಾಗೆ ಮಲ ವಿಸರ್ಜನೆ ಮಾಡುತ್ತಪ್ಪ ಅಂದ ಬಳಿಕ ಎಷ್ಟು ಹೀನದ ಇದು ಭಾವನೆ ಇದಕ್ಕಂತ ತಿಳ್ಕೊಂಡು ಅವಾಗ ಕ್ರುದ್ಧವಾದ ಭಾವನೆಯಿಂದ ಅದನ್ನು ಕಣ್ಣು ತೆರೆದು ನೋಡಿದಾಗ ಇವನ ತಪಸ್ಸಿನ ಜ್ವಾಲೆಗೆ ಸುಟ್ಟು ಕರೆಕ್ಟಾಗಿ ಕಾಗೆ ಕೆಳಗೆ ಬಿದ್ದ. ನನ್ನಲ್ಲಿ ದೊಡ್ಡ ಶಕ್ತಿ ಬಂದದ, ನಾ ಯಾರನ್ನ ಬೇಕಾದವ್ರನ್ನ ಸುಡಬಹುದು, ಈ ಭಾವನಾ ಬಂದ. ಈ ಭಾವನಾ ತೆಗೆದುಕೊಂಡು ಅವ ಊರೊಳಗೆ ಬಂದ ಭಿಕ್ಷಾ ಬೇಡಕ್ಕೆ, ಮತ್ತೆ ಭಿಕ್ಷಾ ಬೇಡ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ. ಒಬ್ಬ ಗೃಹಸ್ಥರ ಮನೆ ಮುಂದೆ ಬಂದು ಭವತಿ ಭಿಕ್ಷಾ ಅಂದೆ ತಿಳ್ಕೊಂಡು ಭಿಕ್ಷಾ ಬೇಡ. ಭಿಕ್ಷಾ ಬೇಡದಾಗ ಅವ ಹೆಣ್ಮಗಳು ಮನೆ ಹೆಣ್ಮಗಳು ಪತಿಯ ಸೇವೆಯಲ್ಲಿ ನಿರತವಾಗಿತ್ತು. ಏನ್ ಮಾಡಿದ್ರೆ ಈ ಮೇಲೆ ಏನು ಪ್ರಭಾವ ಆಗಲಿಲ್ಲಲ್ಲ, ಅವಾಗ ನಾನು ಕಾಗಿ ಸುಟ್ಟದ್ದು ನಿನಗೇನ್ ಬರ್ತಾ ಇತ್ತು ಅಂತ ಕೇಳಿದ್ರೆ ನನಗೆ ಹೇಳಕ್ ಟೈಮ್ ಇಲ್ಲ, ಕಾಶಿಯೊಳಗೊಬ್ಬ ಧರ್ಮ ವ್ಯಾಧ ಅಂತಿದ್ದಾನೆ ಅವನ ಹತ್ರ ಹೋಗಿ ಕೇಳಿದ್ರೆ ಅವ ಹೇಳ್ತಾನ ಅಂತ ಹೇಳಿ ನೀವು ಅಂದ ಇದೇನು ಬಂತು ಹೋಗೋ ನಡೆಯಪ್ಪ ಕಾಶಿ ಯಾತ್ರ ಅಂತ. ಅವಾಗ ನಡ್ಕೋಂತ ಕಷ್ಟ ಪಡುತ್ತಾ ಆಗಿನ ಕಾಲಕ್ಕೇನು ಗಾಡಿ ಇಲ್ಲ ಮೋಟರ್ ಇಲ್ಲ ವಿಮಾನ ಇಲ್ಲ, ನಡೀತಾ ನಡೀತಾ ಆರಾರು ತಿಂಗಳಂತಲೇ ವರ್ಷ ಗಂಟಲೆ ಪ್ರಯಾಣ ಮಾಡಿ ಕಾಶಿಗೆ ಬಂದು ಮುಟ್ಟಿದ್ದು. ಅಲ್ಲಿ ಧರ್ಮ ವ್ಯಾಧ ಅಂತ ಏನಿದ್ದ, ಧರ್ಮ ವ್ಯಾಧ ಅವ ಪಿತೃಭಕ್ತನಾಗಿದ್ದ. ಹೆಂಗ ಹೆಣ್ಮಗಳು ಪತಿ ಪರಾಯಣಾಗಿದ್ದು ಹಾಗೆ ಆತ ಪಿತೃಭಕ್ತನಾಗಿದ್ದ. ಪ್ರಾಣಿಗಳ ಮಾಂಸವನ್ನೇ ಮಾರಿ ತನ್ನ ಉಪಜೀವನ ಸಾಗಿಸ್ತಾ ಇದ್ದ ಆತ. ಅವ ವ್ಯಾಪಾರ ಮಾಡಿಕೊಂಡು ಕೂತ್ಕೊಂಡಾಗ ಅವಾಗಿ ಅವ ಹೋದ, ಅವ ಅಂತ ಬರ್ರಿ ಬರ್ರಿ ಆ ಹೆಣ್ಮಾಡ ಕಳ್ಸರ ನಿಮ್ಗ ಅಂತ ಕೇಳಿದವ. ಅವ ಅಂದ ಇದೇನು ಎಸ್ ಟಿ ಡಿ ಫೋನ್ ಇದ್ದಂಗೆ ಕಾಣುತ್ತೇನೋ ಅಂದ. ಈಗೆಲ್ಲ ಎಸ್ ಟಿ ಡಿ ಫೋನ್ ಅದಾವಲ್ಲ, ಅವಾಗ ಎಸಿಡಿ ಫೋನ್ ಇಲ್ಲ, ಆದರೆ ಮನಸ್ಸಿರೋದಿಲ್ಲ. ಇದು ಎಸಿಡಿ ಫೋನ್ಗಿಂತಲೂ ದೊಡ್ಡ ಫೋನ್ ಇದು. ಚಿಂತನೆ ಮಾಡಿದ್ರೆ ಯಾರು ಬೇಕಾದ್ರೆ ಸಂಬಂಧ ಮಾಡ್ಕೊಳ್ಲಿಕ್ಕೆ ಬರುತ್ತೆ. ಅವ್ರ ಮನಸ್ಸು ಹೇಗಾಗಿರ್ಬೇಕು, ಲೈನ್ ಕ್ಲಿಯರ್ ಇರಬೇಕು, ಇಲ್ಲಾಂದ್ರೆ ಎಂಗೇಜ್ ಬರುತ್ತೆ ನಿಮ್ಗೆ. ಎಸಿಡಿ ಫೋನ್ ಹೋಗೋದೇ ಇಲ್ಲ ಅಲ್ಲಿವರೆಗೆ. ಅವ ಅಂದ, ಆ ಹೆಣ್ಮಕ್ಳು ಕಳಿಸಿದ್ದು ನಿನಗೆ ಹಂಗ ಗೊತ್ತಾಯ್ತು ಅಂತ ಕೇಳಿದವ. ಅವ ಅಂದ, ನನಗೆ ಹೇಳಕ್ ಟೈಮ್ ಇಲ್ಲ, ಅಲ್ಲಿ ಗಿಡ ಒಂದು ಕಾಯ್ಕು ಅಂತ ಅದನ್ನ ಹೋಗಿ ಕೇಳಂತ ಹೇಳ್ದ. ಅದು ಅಲ್ಲಿ ಸುಟ್ಟುಕೊಂಡು ಸತ್ತದಕ್ಕಾಗಿ ಮತ್ತೆ ಇಲ್ಲಿ ಜೀವಂತಾಗಿ ಮತ್ತೆ ಅದು ಗಿಡದ ಮೇಲೆ ಕೂತ್ಕೊಂಡಿತ್ತು. ಅವಾಗ ಆಶ್ಚರ್ಯ ಆಯ್ತು, ನಾನು ಎಷ್ಟೋ ವರ್ಷ ತಪಸ್ಸು ಮಾಡಿದೆ, ಪರಂತು ನನಗಿಂತ ಶಕ್ತಿ ಪ್ರಾಪ್ತಿ ಆಗಲಿಲ್ಲ, ಪರಂತು ಇವರು ಮಾಡೋ ಉದ್ಯೋಗ ಮಾಡ್ತಾರೆ, ಸಾಮಾನ್ಯ ಸಂಸಾರಗಳಂತೆ ಜೀವನ ಸಾಗಿಸ್ತಾರೆ, ಇವ್ರಿಗೆ ಹೆಂಗಿಂತ ಜ್ಞಾನ ಬಂತು? ಅವಾಗ ಅವ್ ಬಂದು ಕೇಳಿದಂತ, ಸ್ವಲ್ಪ ಕ್ಷಮ ಮಾಡಿ ನನಗೆ, ನಿಮ್ಗೆ ಟೈಮ್ ಎಲ್ಲ ಖರೆ, ಉದ್ಯೋಗದಲ್ಲಿ ವ್ಯಸ್ತರಾಗಿದ್ದೀರಿ, ಆದ್ರೂ ನನಗೆ ಇದ್ರ ರಹಸ್ಯ ತಿಳಿಸ್ರಿ. ನೀವು ನೋಡ್ಲಿಕ್ಕೆ ನಮ್ಮಂತ ಸನ್ಯಾಸಿಗಳಲ್ಲ, ಸರ್ವಸಂಘ ಪರಿತ್ಯಾಗ ಮಾಡಿಲ್ಲ, ಹೆಂಡ್ರು ಮಕ್ಕಳು ಉದ್ಯೋಗ ಎಲ್ಲ ಇಟ್ಟುಕೊಂಡು ಕೂತ್ಕೊಂಡಿರಿ, ಆದ್ರೂ ಕೂಡ ನಿಮ್ಗಿಂತ ದಿವ್ಯ ಜ್ಞಾನ ಹೆಂಗ ಪ್ರಾಪ್ತಿ ಆಯ್ತು ಅಂತ ಕೇಳಿದ. ಅವ್ರು ಹೇಳ್ತಾರೆ, ಅವರು ಗೃಹ ನಿವೃತ್ತ ರಾಗಸ್ಯ ಗೃಹಂ ತಪೋವನ. ರಾಗರಹಿತವಾಗಿರ್ತಕ್ಕಂಥ ಮನುಷ್ಯ, ದ್ವೇಷರಹಿತವಾಗಿರ್ತಕ್ಕಂಥ ಮನುಷ್ಯ, ಅವ ಸಂಸಾರದಲ್ಲಿದ್ರು ಕೂಡ, ಅವ ಮನೆಯೊಳಗಿದ್ರು ಕೂಡ, ಅದು ಅವನ ಮನೆ, ಅದು ಮನೆಯಲ್ಲ, ಅದು ತಪೋವನ ಅನ್ನುವಂತ ಮಾತನ್ನು. ಅದಕ್ಕೆ ನೀವು ಗೃಹಸ್ಥರಾಗಿರುವಂತವರು ಕೂಡ ನೀವು ಮನೆ ಬಿಟ್ಟು ಎಲ್ಲಿ ಹೋಗೋ ಜರುಗತ್ತಿಲ್ಲ. ಏನಾಗಬೇಕು ಅಂದ್ರೆ ಸ್ವಲ್ಪ ರಾಗದ್ವೇಷಗಳನ್ನು ಕಡಿಮೆ ಮಾಡಿಕೊಂಡಿದ್ರೆ ನಿಮ್ಮ ಮನೆ ಕೂಡ ತಪೋವನವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬಾಹ್ಯವಾಗಿರ್ತಕ್ಕಂಥ ಆಧ್ಯಾತ್ಮಿಕ ದುಃಖದೊಳಗೆ ಈ ಶರೀರಕ್ಕೆ ಬರತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ರೋಗಗಳು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥ ಈ ಅನೇಕ ವಿವಿಧ ದುಃಖಗಳಲ್ಲಿ ಆಧ್ಯಾತ್ಮಿಕ ದುಃಖ ಅಂದ್ರೆ ಮೊದಲೇದು ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ರೋಗಗಳಾದವೆ ಅವು ವಾತ ಪಿತ್ತ ಕಫಗಳಿಂದ ಉತ್ಪನ್ನ ಆಗ್ತಿರ್ತವೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ರೋಗ, ಆಧ್ಯಾತ್ಮಿಕ ರೋಗ ಅಂದ್ರೆ ಅದು ರಾಗದ್ವೇಷಾದಿ ಸಂಭವಂ ಅಂತ. ರಾಗ ದ್ವೇಷಗಳು ಎಲ್ಲಿರ್ತಾವ ಅಂದ್ರೆ ನಿಮ್ ಮನಸ್ಸಿನಾಗಿರ್ತಾವ. ಯಾರನ್ನಾರು ನೀವು ಪ್ರೀತಿಸ್ತೀರಿ, ಯಾರನ್ನಾದ್ರೂ ದ್ವೇಷ ಮಾಡ್ತೀರಿ, ಈ ರಾಗದ್ವೇಷ ನಿಮ್ಮ ಮನಸ್ಸಲ್ಲಿರ್ತಾವ ಅಂದ್ಬಿಡಕ್ಕೆ ಅವು ಕೂಡ ನಿಮಗೆ ದುಃಖವನ್ನು ಕೊಡ್ತಾ ಇದ್ದಾವೆ. ಸಂಸಾರದ ಮೇಲೆ ಮಾಡ್ತಕ್ಕಂಥ ಪ್ರೀತಿ ನಮಗೆ ದುಃಖ ಕೊಡ್ತದೆ, ಸಂಸಾರದ ಜೊತೆಗೆ ನೀವು ದ್ವೇಷ ಮಾಡಿಕೊಂಡ್ರು ಕೂಡ ಅದು ನಿಮಗೆ ದುಃಖವನ್ನೇ ಕೊಡುತ್ತೆ. ಅದಕ್ಕೆ ಜ್ಞಾನಿಗಳು ಏನ್ ಹೇಳಿದ್ರು, ರಾಗ ಅಂದ್ರೆ ಬೇಕು ಬೇಕು ಅನ್ನೋದು ರಾಗ, ಬ್ಯಾಡ ಬ್ಯಾಡ ಅನ್ನೋದು ದ್ವೇಷ ಅಥವಾ ಬೈರಾಗ ಅಂತ ಅರ್ಥ ಮಾಡಿದ್ದರು. ಪರಂತು ಬೇಕು ಬೇಕು ಅನ್ನೋದು ಒಂಥರದ ಸಂಸಾರಕ್ಕೆ ತರಲಿಕ್ಕೆ ಕಾರಣ ಆಗ್ತದೆ, ಬ್ಯಾಡ ಬ್ಯಾಡ ಅನ್ನೋದು ಕೂಡ ನಿಮ್ಗೆ ಮತ್ತೆಲ್ಲೇ ತಗೊಂಡ್ಬರುತ್ತೆ. ಅದಕ್ಕೆ ಜ್ಞಾನಿಗಳು ಏನ್ ಹೇಳಿದ್ರು, ಬೇಕು ಬೇಡಂಬೆರಡು ಭವ ಬೀಜಗಳ ಹುರಿದು. ಬೇಕು ಅನ್ನೋದು ಒಂದು ಭವದ ಬೀಜನೆ, ಬ್ಯಾಡ ಅನ್ನೋದು ಕೂಡ ಒಂದು ಭವದ ಬೀಜನೆ. ಕಬೀರ ಕಮಾಲ್ ಹೆಸರು ನೀವೆಲ್ಲ ಕೇಳಿದ್ರೆ, ಉತ್ತರ ಭಾರತದೊಳಗೆ ದೊಡ್ಡ ಸಂತರಾಗಿ ಅವರೆಲ್ಲ ಹೋಗಿದ್ದಾರೆ. ಕಬೀರ ಬಹಳ ದೊಡ್ಡ ಜ್ಞಾನಿ, ಅವನ ಮಗ ಕಮಲ ಅವನಿಗಿಂತಲೂ ಜ್ಞಾನಿ ಇದ್ದ. ಎಷ್ಟೋ ಸಂದರ್ಭಗಳಲ್ಲಿ ಮನೆಯೊಳಗಂತೂ ಏನೇ ಇಲ್ಲ, ಅವರಿಗೆ ಯಾರಾದರೂ ಕೊಟ್ಟರೆ ಮನೆ ನಡೀಬೇಕು, ಇಲ್ಲ ಅಂದ್ರೆ ನಡೆಯುವಂಗ ಇಲ್ಲ. ಒಂದೊಂದು ಸಂದರ್ಭದಲ್ಲಿ ಅತಿಥಿಗಳ ಸೇವೆ ಮಾಡಲಿಕ್ಕೆ ಮನೆಯೊಳಗೆ ಏನು ಇಲ್ಲದಾಗ ಮಗ ಕೇಳಿದಂತ ಅಪ್ಪಗೆ, ಮನೆಗೆ ಬಂದಿರುವಂತ ಎಲ್ಲ ಅತಿಥಿಗಳನ್ನು ನೀನು ಬರ್ರಿ ಬರ್ರಿ ತಿಳ್ಕೊಂಡು ಒಳಗೆ ಕರಿತೀನಿ, ಒಳಗೆ ಏನಾರು ಅರಿತೇ ಇಲ್ಲ ಅನ್ನೋದು ಸ್ವಲ್ಪ ವಿಚಾರ ಮಾಡ್ತೇನೆ ಅಂತ ಕೇಳ್ತಾನೆ ಮಗ. ಅವ ಅಂದ, ಅದನ್ನು ವಿಚಾರ ಮಾಡಕ ನನಗೇನು ಸಮಯ ಇಲ್ಲ, ಬಂದವರನ್ನ ಸ್ವಾಗತ ಮಾಡೋದು, ಅವ್ರಿಗೆ ಸತ್ಕಾರ ಮಾಡೋದಷ್ಟೇ ನನಗೆ ಕೆಲಸ. ಒಳಗೆ ಐತೆ ಇಲ್ಲ ಅನ್ನೋದು ಅದು ಮನೆಯವರಿಗೆ ಗುರುತು. ಅವರು ಹೌದು, ನೀವು ಒಳಗೆ ಹೋಗಿ ಕೇಳೋದ ಕೇಳ್ಬೇಕಲ್ಲ, ಒಳಗೆ ಏನೈತೆ ಇಲ್ಲ, ಚಾ ಪುಡಿ ಐತೆ ಇಲ್ಲ, ಹಾಲು ಐತೆ ಇಲ್ಲ, ಸಕ್ಕರೆ ಐತೆ ಇಲ್ಲ, ಹಂಗ ಚಾ ಮಾಡ್ತೋಂಬ ಚಾ ಮಾಡ್ತೋಂಬ ಚಾ ಮಾಡ್ತೋಂಬ ಅಂದ್ರೆ ಎರಡು ದಿವಸ ತಗೋ ತಂದು ಕೊಟ್ರೆ ಕೇಳಕ್ ಬರುತ್ತೆ, ತಂದ ಕೊಡಂಗಿಲ್ಲ ಅಂದ್ಬಿಡಕ್ಕೆ ಹೆಂಗ್ ಕೇಳ್ತದೆ. ಅವಾಗ ಅವ ಅಂದ, ನೀ ಅನ್ನೋದ್ರ ಏನಂತಿ ಎಂದು ಕೇಳಿದವ. ಈಗ ಮನೆಯೊಳಗೆ ಏನು ಇಲ್ಲೇ ಇಲ್ಲ, ಮತ್ತೆ ಯಾರು ಏನು ತಂದು ಕೊಟ್ಟಿಲ್ಲ ನಮಗ, ಮತ್ತೀಗ ಏನ್ ಮಾಡುವ ಯಾರಾದ್ರೂ ಬಂದ್ರೆ. ಅವ, ನಾ ಸಂಘದಲ್ಲಿ ಕಳ್ತನ ಮಾಡಕ್ ಹೋಗೋಣ, ಕಬೀರ ಹೇಳ್ತಾನೆ ಮಾತನ್ನ ಕಳ್ತನ ಮಾಡಕ್ ಹೋಗೋಣ. ಅವನ ಅಂದ ರಪ್ಪನ್ನು ಸ್ವಲ್ಪ ಪರೀಕ್ಷೆ ಮಾಡ್ಬೇಕು, ಸುಸುಮ್ನ ಅಂತಂದ್ರೆ ಕರೆ ಕರೆ ಅಂತ ಅವನು ನೋಡ್ಬೇಕಂತ ತಿಳ್ಕೊಂಡು ಹಂಗ ನಡಿ ಅಂದ. ಇಬ್ರು ಕೂಡ ಒಂದ್ ಮನೆ ಕಳ್ತಾನೆ ಕುಳಿದ್ರು, ಅವರು ಕನ್ನ ಹೊಡೆದು ಒಳಗ್ ಹೋಗಿ ಎಲ್ಲಿ ಏನ್ ಬೇಕು ಬೇಕಾಗಿದ್ದು, ಅವ್ರು ಬಂಗಾರ ಬೆಳೆ ಬೇಕಾಗಿದ್ದಿಲ್ಲ, ಅವ್ರ ಅತಿಥಿಗಳ ಸತ್ಕಾರ ಮಾಡಕ್ ಬೇಕಾದ್ರೆ ಜ್ವಾಳ ಕಳವೆ ಬೇಕಾಗಿತ್ತು. ಅವಾಗ ಚೀಲ ಬಿಚ್ಚಿ ತಮ್ಗೆ ಎಷ್ಟು ಬೇಕಾಗಿದ್ದು ಜ್ವಾಳ ಕಾಳೆಲ್ಲ ತುಂಬಿಕೊಂಡ್ರು. ನಡಿಯಪ್ಪ ಹೋಗೋಣ ಅಂದ ಮಗ, ಇಲ್ಲ ಇನ್ನೂ ಸ್ವಲ್ಪ ಕೆಲಸ ಅದ. ಏನಂದ್ರೆ ಆ ಮಕ್ಕಳು ಅವ್ರು ಸ್ವಲ್ಪ ಎಬಸು, ಅವ್ರನ್ನ ಎಬಿಸಿ ಹೇಳಿ ಹೋಗೋಣ ಅಂದ. ಮತ್ತೆ ಎಬ್ಸಿ ಅವ್ರು ಬಿಡ್ತಾರೆ ನಮ್ಮನ್ನ, ಅವ್ರು ಬಿಟ್ಟರೆ ಬಿಡ್ಲಿ ಏನಾರ ಮಾಡ್ಲಿ, ಹೊರಟು ಹೇಳೋದವ್ರ ಕೆಲಸ ಹಂಗ ಹೇಳಾರ ತಗೊಂಡು ಹೋಗ್ಬಾರ್ದು ಅವ್ರ ಮನೆಗೆ ಬಂದ ಬಳಿಕ. ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಅವರು ಅದನ್ನ ವ್ಯವಹಾರ ಮಾಡ್ಕೊಂಡು ಬರ್ತಾರೆ. ಅಂತಹ ಕಬೀರ್ ಕಮಾಲ್ನಲ್ಲಿ ಅಕಸ್ಮಾತ್ ಆಗಿ ಕಬೀರ್ ಏನಾದ್ರು ಯಾರಾದ್ರು ತಂದುಕೊಟ್ರೆ ಅವ ಏನ್ ಮಾಡ್ತಿದ್ದ ಅಂದ್ರೆ ಸುಮ್ನೆ ಇರ್ತಿತ್ತು, ತಂದುಕೊಟ್ರು ಇರ್ಲಿ ಬಿಡು ಅಂತ. ಅವ ಕೆಲ ಜನರು ವಿಚಾರ ಮಾಡಿದ್ರು, ಇವತ್ ತಂದು ಕೊಟ್ರೆ ಇವತ್ ತಗೊಂತಾನೆ ಮಗ, ಅಪ್ಪ ತಗೊಂತಾನೆ ಮಗ ಸುಮ್ಮನೆ ಇರ್ತಾನೆ, ಇದ್ರ ಏನ್ ಅರ್ಥ? ಅವಾಗೊಂದ್ಸಲ ಕಮಾಲ ಕೇಳಿದ್ರು ಜನರು, ತಂದು ಕೊಟ್ಟು ಎಲ್ಲಾನು ತಂದು ಕೊಡ ತಗೊಂಡು ತಗೊಂತೀರಿ ತಗೊಂಡು ತಗೊಂತೀರಿ ನೀವು ಒಲ್ಲೇ ಅಂತ ಅಂದಂಗೆ ಇಲ್ಲಲ್ಲ ನೀವು. ಅವಾಗ ಅವ್ರಿಗೆ ಒಲ್ಲ ಅನ್ನೋದನ್ನು ಅದು ಬಂಧನ ಕಾರಣಕ್ಕದ, ಬೇಕನ್ನೋದು ಕೂಡ ಕಾರಣಕ್ಕದ. ಅದಕ್ಕೆ ಕೊಟ್ಟರು ಸುಮ್ಮನೆ ಇರ್ತೀವಿ, ಕೊಡಿದ್ರು ಕೂಡ ನಾವು ಸುಮ್ಮನೆ ಇರ್ತೀವಿ. ಅದಕ್ಕೆ ಬೇಕು ಅಂದ್ರೂ ತ್ರಾಸದ ಸಂಸಾರದೊಳಗೆ, ಬ್ಯಾಡ ಅಂದ್ರೂ ಕೂಡ ಕಷ್ಟದ. ಅದಕ್ಕೆ ರಾಗ ಮತ್ತು ದ್ವೇಷಗಳು ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ, ಮನುಷ್ಯರಲ್ಲಿ ರಾಗ ಬೇಕಂತ ಹುಟ್ಟಿಸ್ತದ, ದ್ವೇಷ ಅನ್ನುವಂಥದ್ದು ಬೇಡ ಅಂತ. ಅದಕ್ಕೆ ರಾಗ ಅಂದ್ರೆ ಏನು? ಸುಖಾನುಸಯಿ ರಾಗ, ರಾಗದ ಲಕ್ಷಣ ಬರೀತಾರೆ. ಒಂದು ಸುಖವನ್ನು ಅನುಭವ ಮಾಡಿದ ಬಳಿಕ ಆ ಸುಖವನ್ನ ಪುನಃ ಪುನಃ ಅನುಭವಿಸಬೇಕೆನ್ನುವಂತಹ ಮನಸ್ಸಿನ ವೃತ್ತಿ ಅದಲ್ಲ, ಇದಕ್ಕೆಲ್ಲ ರಾಗ ರಾಗ ಅಂತ ಕರ್ಕೊಂಡು ಬರ್ತಾರೆ. ಈಗಿನ ಒಂದ್ ದಿವಸ ಗುಲಾಬ್ ಜಾಮೂನ್ ತಿಂದ್ರೆ ಅಂತ ತಿಳ್ಕೊಂಡು, ಬಹಳ ಸ್ವಾದಿಷ್ಟ ಇದ್ದು ಬಹಳ ಸಿಹಿ ಇದ್ದು ಹೊಟ್ಟೆ ತುಂಬ ತಿಂದ್ರೆ ಅವ ಮನಸ್ಸಿನ ಸಂಸ್ಕಾರ. ಆ ನಂತರ ಮುಂದೆ ಮತ್ತೊಮ್ಮೆ ನೀವು ತಿನ್ಬೇಕನ್ನುವಂತ ಏನು ಇಚ್ಛೆ ಆಗ್ತದಲ್ಲ ಅದಕ್ಕೆಲ್ಲ ರಾಗ ಅಂತ. ಒಮ್ಮೆ ಸುಖವನ್ನು ಅನುಭವ ಮಾಡಿದ ಬಳಿಕ ಆ ಸುಖವನ್ನು ಮತ್ತೆ ಅನುಭವಿಸಬೇಕನ್ನುವಂತಹ ಏನು ಇಚ್ಛೆ ನಮ್ಮನ್ನು ಉದಯ ಆಗ್ತದೆ ಅದು ರಾಗ. ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ, ವಿಷಯಗಳನ್ನು ಅನುಭವ ಮಾಡಲಿಕ್ಕೆ ಬೇಡ ನಗಿಲ್ಲ ಅವರು. ನೀವು ಬೇಕಾದ ಅನುಭವ ಸುಖವನ್ನು ಅನುಭವ ಮಾಡಿದ ವಿಷಯಗಳನ್ನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವ್ದು ಬೇಕಾದ ಅನುಭವ ಮಾಡ್ರಿ, ಪರಂತು ಒಮ್ಮೆ ಅನುಭವ ಮಾಡಿದ್ದನ್ನು ಮತ್ತೆ ಬೇಕನ್ನುವಂತಹ ಭಾವನೆ ನಿಮ್ಮ ಮನಸ್ಸಲ್ಲಿ ಬರಲಾರ್ದಂಗಿರಬೇಕು. ಅದಕ್ಕೇನ ಹೇಳ್ತಾರೆ, ರಸವರ್ಜಂ ರಸೋಪ್ಯಶ್ಚ ಪರಂ ದೃಷ್ಟ್ವ ನಿವರ್ತತೆ. ಗೀತೆಯಲ್ಲಿ ಹೇಳ್ತಾರೆ ಅವರು, ಯಾವುದೇ ವಿಷಯ ನಮ್ಮ ಇಂದ್ರಿಯಕ್ಕೆ ಸಂಪರ್ಕ ಆಯಿತು ಅಂತ ಕೇಳಿದ್ರೆ ಕೇವಲ ಇಂದ್ರಿಯ ವಿಷಯ ಸಂಪರ್ಕ ಅಷ್ಟೇ ಆಗೋದಿಲ್ಲ, ಅದು ನಮ್ಮೊಳಗ ಒಂಥರದ ರಸವನ್ನು ಒಳಗೆ ಬಿಡುತ್ತದೆ. ರೂಪ ಅನ್ನುವಂತಹದ ಕಣ್ಣಿಗೆ ಸಂಬಂಧ ಆದ್ರೂ ಕೂಡ ಆ ರೂಪದ ಸಂಸ್ಕಾರ ನಮ್ಮ ಮನಸ್ಸಿನ ಒಳಗಿಳಿದಾಗ ಆ ವ್ಯಕ್ತಿಯನ್ನು ಮತ್ತೊಮ್ಮೆ ನೋಡಬೇಕನ್ನುವಂತ ಇಚ್ಛೆ ನಮ್ಮಲ್ಲಿ ಅಕ್ಕದ. ರಸದ ರಸ ನಮ್ಮ ಒಳಗಿಳಿದಾಗ ರಸವನ್ನು ಮತ್ತೊಮ್ಮೆ ಆಸ್ವಾದನ ಮಾಡಬೇಕಂತಕ್ಕಂಥ ಇಚ್ಛೆ ನಮ್ಮ ಅಕ್ಕದ. ಗಂಧದ ರಸ ನಮ್ಮ ಒಳಗಿಳಿದಾಗ ಆ ಗಂಧವನ್ನು ಮತ್ತೊಮ್ಮೆ ಮೂಚಿಸಬೇಕನ್ನುವಂತ ಇಚ್ಛೆ ನಮ್ಗೆ ಅಕ್ಕದ. ಅದಕ್ಕೆ ಒಮ್ಮೆ ಅನುಭವ ಮಾಡಿರುವಂತಹ ಸುಖವನ್ನ ಮತ್ತೆ ಮತ್ತೆ ಅನುಭವ ಮಾಡಬೇಕನ್ನುವಂತ ಏನು ಇಚ್ಛೆ ನಮಗಾಗ್ತದ, ಆ ಇಚ್ಛನೆ ಇಲ್ಲಿ ರಾಗ ರಾಗ ಅಂತ ಕರ್ಕೊಂಡು. ಅದಕ್ಕೆ ಸಂಸಾರದಲ್ಲಿ ಒಮ್ಮೆ ಅನುಭವ ಮಾಡಿರ್ತಕ್ಕಂಥ ವಿಷಯವನ್ನು ಮನುಷ್ಯ ಎಕ್ಸರ ಅನುಭವ ಮಾಡ್ತಾನೆ. ಮೇಲೆ ಮೇಲೆ ಮಾಡಿದ್ದ 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 ಅದಕ್ಕೆ ಹಾಡೋದು ಹಾಡೋ ಕಿಸಬಾಯ ದಾಸ ಅಂತ ಹಾಡಿದ್ದ ಹಾಡೋದು. ಅದಕ್ಕೇನಂದ್ರಪ್ಪ ಅಂದ್ರೆ ಪಿಷ್ಟ ಪೇಷಣ ಅಂತ. ಸಂಸಾರದ ವ್ಯವಹಾರ ಹೇಗಿದೆ ಅಂದ್ರೆ ಹಿಟ್ಟು ಬೀಸೋದಿದ್ದಂಗಂತ. ಜ್ವಾಳ ಬೀಸಿದ್ರೆ ಜ್ವಾಳ ಮುಗಿಬಹುದು, ಹಿಟ್ಟು ಬೀಸಿ ಹಿಟ್ಟಲ್ಲಿ ಮುಗಿತದೆ. ಅದು ಬಿದ್ದ ಹಿಟ್ಟನ್ನು ಮತ್ತೆ ಹೊಳ್ಳೆ ಅಂದ್ರೆ ಹಾಕೋದು ಮತ್ತೆ ಬೀಸೋದು ಮತ್ತೆ ಹೊಳ್ಳೆ ಹಾಕೋದು ಮತ್ತೆ ಬೀಸೋದು ಅದು ಎಂದೆಂದೂ ಮುಗಿಯೋದಿಲ್ಲ ಅಂತ. ಹಂಗ ಸಂಸಾರ ಏನಪ್ಪ ಅಂದ್ರೆ ಇದು ಎಂದೆಂದೂ ಮುಗಿಯೋದೇ ಅಲ್ಲ, ಇದು ಯಾರಿಗೂ ಮುಗದೇ ಇಲ್ಲ, ನಿಮಗೂ ಮುಗಿಯಂಗಿಲ್ಲ, ಅದು ನೀವೊಂದಕ್ಕೆ ಅರ್ಥ ಮಾಡಿ ಮತ್ತೆ ಮಕ್ಕಳಿಗೆ ಕೊಟ್ಟಂತೀರ ಅವ್ರು ಮತ್ತೆ ಮಾಡ್ತಾರೆ. ಅವ್ರು ಹೋಗ್ತಾ ಹೋಗಿ ತಮ್ಮ ಮಕ್ಕಳಿಗೆ ಹೇಳ್ತಾರೆ, ಅವ್ರು ಮತ್ತೆ ಹೋಗಿ ಮಾಡಿಕೊಂತ ಹೇಳ್ತಾರೆ. ಅಂದ್ರೆ ಒಂದು ಜನ್ಮದೊಳಗೆ ಮನುಷ್ಯ ಮಾಡಿದ ವ್ಯವಹಾರವನ್ನೇ ಒಂದು ಸರಲ್ಲ, ಎರಡು ಸರಲ್ಲ, ನೂರು ಸರಲ್ಲ, ಸಾವಿರ ಸರ ಮಾಡಿದ್ರು ಕೂಡ ಅದು ಮನುಷ್ಯನಿಗೆ ಇನ್ನೂ ತೃಪ್ತಿ ಸಮಾಧಾನ ಕೊಡುದಿಲ್ಲ. ಅದಕ್ಕೆ ಮಾಡಿದ್ದ ಕಾರ್ಯವನ್ನೇ ಪುನಃಪುರ ಮಾಡಿದ್ರೆ, ಮಾತಾಡಿದ ಶಬ್ದವನ್ನು ಪುನಃಪುರನ ಮಾತಾಡ್ತಿರೋದು ಎಷ್ಟು ಅನರ್ಥ ಆಗ್ತಾವ ಅನ್ನೋದ್ರ ಬಗ್ಗೆ ಒಂದು ಬಹಳ ಸುಂದರವಾದ ಒಂದು ಕಥೆ ಬರ್ತದೆ. ಒಂದು ದೇಶದ ರಾಜ ಕಿವುಡಿದ್ದ, ಕಿವುಡು ರಾಜ, ಯಾರಾದರೂ ಏನಾದ್ರು ಹೇಳಿದ್ರೆ ಅವನಿಗೆ ಜಲ್ದಿ ಕೇಳ್ತಿದ್ದಿಲ್ಲ. ಅವ ಏನ್ ಮಾಡುತ್ತ ಅಂದ್ರೆ ಕಿವುಡ್ತನ ಮುಚ್ಕೋಬೇಕಾಗಿತ್ತು ಅವನಿಗೆ. ಒಂದ್ಸರಿ ಹೇಳಿದ್ರೆ ಕೇಳ್ತಿದ್ದಿಲ್ಲ, ಏನ್ರೇ 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 ಅಂತ ಕೇಳಬೇಕಾಗಿತ್ತ ಅವ್ನು. ಅವ ಅನ್ನ ಇದು ಹೆಂಗಾರ ಮಾಡಿದನ ನೇಮನ ಪರಿವರ್ತನೆ ಮಾಡಬೇಕು ನಮ್ಮ ದೇಶದಾಗ. ಅವನ ಆರ್ಡರ್ ಹೊರಡಿಸ್ತ ಏನಂತ, ಯಾರು ಒಂದೇ ಸರಿ ಮಾತಾಡಬಾರ್ದು, ತನ್ನ ಕಿವುಡ್ತಾನೆ ಮುಚ್ಚಿಕೊಳ್ಳಾಕ ಅವ್ ಎಲ್ಲಾರನ್ನೂ ಕಿವುಡ್ದು ಮಾಡಿಬಿಟ್ಟ. ನೀವು ಯಾರಿಗೆ ಏನೇ ಶಬ್ದ ಹೇಳಬೇಕಾದ್ರೆ ಕೂಡ ಒಂದು ಶಬ್ದ ಒಂಬತ್ತು ಸಲ ಹೇಳಬೇಕು. ಅಂದ್ರೆ ಒಳ್ಳೆ ಮುಳ್ಳ ಕೇಳಿ ಜರುತ್ತಿರಂಗಿಲ್ಲ, ಅನಾಯಾಸ ಒಂಬತ್ತು ಸಲ ಅವಳಿಗೆ ಹೆಂಗಾರ ಒಂದ್ಸಲ ಕೇಳೇ ಕೇಳುತ್ತ ಅಂತ ತಿಳ್ಕೊಂಡು ತನ್ನ ಅನುಕೂಲಕ್ಕಾಗಿ ಅವ ಕಾನೂನು ಮಾಡಿಬಿಟ್ಟು ಎಲ್ಲಾ ಕಡೆ ಚಾಲು ಆ ದೂರ ಇಲ್ಲ. ಅಕಸ್ಮಾತ್ ಆಗಿ ಯಾರು ಒಂದು ಮನುಷ್ಯ ಒಂದೇ ಶಬ್ದವನ್ನು ಒಂದೇ ಸರಿ ಪ್ರಯೋಗ ಮಾಡಲು ಬಂದ ಕಡೆ ಹೇಳಬೇಕು, ಅವನಿಗೆ ಫಾಸಿ ಶಿಕ್ಷೆನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ಜನರು ಮರಣ ಕಂಜಿಬಿಟ್ರು. ಏನೇ ಹೇಳಬೇಕಾದ್ರೂ ಕೂಡ ಎಲ್ಲರೂ ಒಂಬತ್ತು ಸರ ಹೇಳೋದು. ಮನೆಗೆ ಬರ್ರಿ ಅಂತ ಕರಿಬೇಕಾದ್ರೆ ಮನೆಗೆ ಬರ್ರಿ, ಮನೆಗೆ ಬರ್ರಿ, ಮನೆಗೆ ಬರ್ರಿ, ಮನೆಗೆ ಬರ್ರಿ ಅಂತ ಎಣಿಸ್ಬೇಕಾದ್ರೆ ಮತ್ತೊಂದು ಕಡೆ ಆಗಂಗಿಲ್ಲ, ಅವ್ರ ಬರೋಬ್ಬರಿ ಆದವಿಲ್ಲ ಅಂತ. ಅವ ಉತ್ತರ ಹೇಳ್ಬೇಕಾದ್ರೆ ಒಂಬತ್ತು ಸಲ ಹೇಳಿಲ್ಲ, ಹೋನ್ರೇ 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 ಅಂತ ನಾನು ಒಂಬತ್ತು ಸಲ ಹೇಳ್ಬೇಕಾದ. ಇದೇನು ರಾಜ್ಯ ತುಂಬೆಲ್ಲ ಬರೇ ಇದೇ ಚಾಲು ಆಗ್ಬಿಡುತ್ತೆ. ಹೋಗ್ಬಿಟ್ಟಿದ್ದಂಗ ಕೂಡ ಅವನ ರಾಜ್ಯನೇ. ಒಂದ್ ಸಲ ಏನಾಯ್ತು ಅಂದ್ರೆ ರಾಜ ಎಲ್ಲೋ ಅಡವಿಗೆ ಅವನ ಬೇಟೆ ಆಡಕ್ ಹೋಗಿತ್ತು. ಅವಾಗ ಅವನ ಅರಮನೆಗೆ ಬೆಂಕಿ ಹೆತ್ತ, ಅರಮನೆಗೆ ಬೆಂಕಿ ಹೆತ್ತ, ಬೆಂಕಿ ಹೆತ್ತಿದ್ಕೂಡ ಅವಾಗ ಒಬ್ಬ ಸೇವಕ ಓಡ್ಕೊಂತ ಮತ್ತೆ ಏನ್ ಮಾಡೋಕ್ ರಾಜನ ಆರ್ಡರ್ದ ಏನು ಮಾಡಕ್ ಬರಂಗಿಲ್ಲ ಅಲ್ಲ. ಅವಾಗ ಅವ್ ಹೋಗಿ ಹೇಳ್ತಾನೆ, ಮಹಾರಾಜರ 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 ಒಂಬತ್ತು ಸರ ಆಡ್ಬೇಕು. ಅವಾಗ ಯಾಕಪ್ಪ 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 ತವ ಅನ್ಬೇಕು. ನಿಮ್ಮ ಅರಮನೆಗೆ ನಿಮ್ಮ ಅರಮನೆಗೆ ನಿಮ್ಮ ಅರಮನೆಗೆ ಏನಾಗ್ಯದ 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 ಅಂತ ಅವ ಬೆಂಕಿ ಎತ್ತದ ಬೆಂಕಿ ಎತ್ತದ ಬೆಂಕಿ ಎತ್ತದ. ಎಷ್ಟು ಅಣ್ಣೂರೊಳಗಾಗಿ ಅಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲ ಸುಟ್ಟು ಹೋಗ್ಬಿಟ್ಟ. ಅವ ರಾಜ ಮಾಡ್ಲಿ ಬಂದ ಅದನ್ನು ಆರಸಪ್ಪ 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 ಅಂದ್ಮೇಲೆ ಅದೆಲ್ಲ ತಾನ ಆರೇ ಹೋಗಿತ್ತು. ಅದೇನ್ ಆಶ್ವಾಸ ನಟ್ಟಿದ್ದೆ ಆ ಸುಡೋ ಸುಟ್ಟೆಲ್ಲ ಆರೇ ಹೋಗಿತ್ತು. ಬಂದು ನೋಡಿದ ಇಂಥ ಅನಾಹುತಗಳು ರಾಜ್ಯದಲ್ಲಿ ಎಷ್ಟು ಆಗಿದ್ದು ಎಲ್ಲರಿಗೂ. ಆದ್ರೆ ಇವನೇ ಸ್ವತಃ ಅನುಭವ ಬರುವವರಿಗೆ ಆ ಆರ್ಡರ್ ಬದಲಿ ಮಾಡಿದ್ದಿಲ್ಲ. ಯಾವಾಗ ಸ್ವತಃ ಅನುಭವ ಬಂತು ಅವಾಗ ಆಗಿಂದಾಗ ಆರ್ಡರ್ ಚೇಂಜ್ ಮಾಡಿಬಿಟ್ಟು ಒಂದು ಮಾತು ಒಂದು ಸರಿ ಮಾತಾಡಬೇಕು, ಎರಡು ಸರಿ ಮಾತಾಡಬಾರದು ಅಂತ. ಅಂದ್ರೆ ಒಂದು ಮಾತನ್ನ ಒಂಬತ್ತು ಸರ ಮಾತಾಡಿದಾಗ ಎಷ್ಟು ಅನರ್ಥ ಆಯ್ತು. ಒಂಬತ್ತು ಸರ ಹೆಚ್ಚಲ್ಲ. ನೀವು ಸಂಸಾರದಲ್ಲಿ ಮಾಡಿದ್ದೇ ಮಾಡೋದು ಮಾಡಿದ್ದೇ ಮಾಡೋದು ಅಂದ್ರೆ ಎಷ್ಟು ಅನರ್ಥ ಆಗ್ತಪ್ಪ ಅಂದ್ರೆ ಒಂದು ವಿಷಯವನ್ನು ಅನುಭವ ಮಾಡಿದಾಗ ಮನುಷ್ಯನಿಗೆ ಅದರದ್ದು ಸಂಸ್ಕಾರ ಮನಸ್ಸನ್ನು ಹೋಗ್ತವೆ, ಅವು ಮತ್ತೆ ನಮ್ಮಲ್ಲಿ ಇಚ್ಛಾ ರೂಪ ಹೊರಗಡ್ತವೆ. ಅದಕ್ಕೆ ರಾಗ ಅಂದ್ರೆ ಒಮ್ಮೆ ಅನುಭವ ಮಾಡಿರ್ತಕ್ಕಂತ ಸುಖವನ್ನ ಮತ್ತೊಮ್ಮೆ ಅನುಭವ ಮಾಡಬೇಕಂತಕ್ಕಂತೆ ನಮ್ಮಲ್ಲಿ ಇಚ್ಛಾ ಬರ್ತದೆ. ಆ ಇಚ್ಛೆಗೆನೆ ರಾಗ ಅಂತ ಕರ್ಕೊಂಡದ. ಅದಕ್ಕೆ ನಾವು ನಿನ್ನೆ ಹೇಳಿದ್ದೇವೆ ರಾಗ ಅನ್ನುವಂತಹದ್ದನ್ನು ಕೂಡ ಮನಸ್ಸಿಗೆ ಒಂದು ಚಿತ್ರವನ್ನು ಮಾಡ್ತದೆ. ಅಂದ್ರೆ ಸಂಸಾರ ಅದರ ಮುಖಾಂತರವಾಗಿ ಒಳಗೆ ಬರ್ತದೆ. ಯಾವ ಸಂಸ್ಕಾರ ನಿಮ್ಮ ಮನಸ್ಸಲ್ಲಿ ಹಾಕವ ಅಂದ್ರೆ ಯಾವ ವಸ್ತುವಿನ ಮೇಲೆ ನಿಮ್ಮ ರಾಗ ಇರ್ತದೆ ಆ ವಸ್ತು ನಿಮ್ಮ ಮೇಲೆ ಸಂಸ್ಕಾರ ಮಾಡ್ತದೆ. ಅದೇ ಪ್ರಕಾರವಾಗಿ ದ್ವೇಷ ಅಂದ್ರೆ ಏನು, ದುಃಖಾನುಶಯಿ ದ್ವೇಷ. ನಾವೇನಾದರೂ ದುಃಖವನ್ನು ಅನುಭವ ಮಾಡ್ತೀವಿ, ಆ ದುಃಖವನ್ನು ಮಾಡಿದ ಬಳಿಕ ಆ ವ್ಯಕ್ತಿಯ ಬಗ್ಗೆ ನಮ್ಮಲ್ಲಿನ ಕ್ರೋಧ ಭಾವನೆ ಬರುತ್ತದೆ. ಸಂಸ್ಕಾರ ಮೂಲಕವಾಗಿ ಅದಕ್ಕೆ ನಾವು ದ್ವೇಷ ಅಂತ ಕರ್ಕೊಂಡ್ಬೋದು. ಅದಕ್ಕೆ ಅಂತಃಕರಣದೊಳಗೆ ಸೂಕ್ಷ್ಮ ಶರೀರಕ್ಕೆ ದುಃಖ ಎದರಿಂದ ಆಗ್ತದಂದ್ರೆ ರಾಗದಿಂದ ಮತ್ತು ದ್ವೇಷದಿಂದ. ಅದಕ್ಕೆ ನಿಜಗೊಂಡು ಹೇಳಿದ್ರೆ ರಾಗದೆಂಬೇರೆನ್ನು ಭವಬೀಜ ಮುಂಟೆ. ಈ ಸಂಸಾರಕ್ಕೆ ಜೀವಾತ್ಮ ಪುನಃ ಹೊಳೆ ಬರಬೇಕಾದ್ರೆ ಏನು ಕಾರಣ ಅಂದ್ರೆ ಸಂಸಾರದ ಮೇಲಿರ್ತಕ್ಕಂಥ ಅತಿಯಾದ ಆಸಕ್ತಿನೇ ಮನುಷ್ಯನನ್ನು ಈ ಸಂಸಾರಕ್ಕೆ ಮತ್ತೆ ಹೊಳೆ ತರಲಿಕ್ಕೆ ಕಾರಣೀಭೂತ. ಇನ್ನು ಸಂಸಾರದಲ್ಲಿ ದ್ವೇಷ ಇಟ್ಟುಕೊಂಡು ಮತ್ತೆ ಸಂಸಾರದಲ್ಲಿ ಬರ್ತಾನೆ ಮನುಷ್ಯ. ಈಗ ಎಷ್ಟೋ ಜನರು ಜಗಳಾಡ್ತಾರೆ, ಜಗಳಾಡಿ ಒಬ್ಬರಿಗೊಬ್ಬರು ಮನಸ್ಸಲ್ಲಿ ದ್ವೇಷ ಮಾಡಿಕೊಂಡಿರ್ತಾರೆ. ಜೀವಿಗಳ ಸ್ವಭಾವ ಏನು ಅಂದ್ರೆ ನನಗಿವ ದುಃಖ ಕೊಟ್ಟನಪ್ಪ ಅಂದ ಬೆಳಗ್ಗೆ ಇವರಿಗೂ ಕೂಡ ನಾನು ದುಃಖ ಕೊಡಬೇಕು, ಆ ಸೇಡು ತೀರಿಸಿಕೊಳ್ಬೇಕಂತಕ್ಕಂಥ ಭಾವನೆ ಸಾಮಾನ್ಯವಾದ ಜೀವಿಗಳಲ್ಲಿ ಇರ್ತದೆ. ಅಕಸ್ಮಾತ್ ಆಗಿ ಒಬ್ಬ ಮನುಷ್ಯ ತನ್ನ ಜೀವನ ಇರುವವರೆಗೆ, ತನ್ನ ಪ್ರಾಣ ಇರುವವರೆಗೆ ಅವನ ಕಡೆಯಿಂದ ಸೇಡು ತೀರಿಸಿಕೊಳ್ಳೋದಾಗದೆ ಹೋಯಿತು ಅಂದ್ರೆ ಅವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ತಾನಂತೂ ಬಂದೇ ಬರ್ತಾನೆ, ಪರಂ ತನ್ನ ಮಕ್ಕಳಿಗೆ ಬರಿ ಮಕ್ಕಳಿಗೆ ಹೇಳೋಕೆ ನೋಡು ಅವನು ಕೂಡ ಹೆಂಗ ನಾವು ಮಾಡ್ಕೊಂಡು ಬಂದೀವಿ. ಅವನಿಗೆ ನಮ್ಗೆ ಅನೇಕ ದಿವಸಗಳಿಂದ ದ್ವೇಷ ಇದೆ, ಅವನ ಸೇಡ್ ನೀನಾದ್ರೂ ತೀರಿಸ್ಕೋಬೇಕು ಅಂತ ತಿಳ್ಕೊಂಡು ಮಗನಿಗೆ ಹೇಳ್ತಾನೆ. ಅಂದ್ರೆ ನಾವು ನಮ್ಮಲ್ಲಿರುವಂತಹ ದುರ್ಗುಣವನ್ನು ನಮ್ ಪೂರ್ತಿ ತೆಗೆದುಕೊಂಡು ಹೋಗಿಲ್ಲ, ನಾವು ಅದು ಮತ್ತೆ ಮುಂದಿನ ಜೀವಿಗಳಿಗೆ ನಾವೆಲ್ಲ ಕೊಟ್ಟು ಹೋಗ್ತೀವಿ. ಅದಕ್ಕೆ ಜಗತ್ತಲ್ಲಿ ಬಂದಿರತಕ್ಕಂತಹ ಜೀವಿಗಳು ವ್ಯವಹಾರ ಕ್ಷೇತ್ರದಲ್ಲಿ ತಾವು ಒಬ್ಬರಿಗೊಬ್ಬರು ಮನಸ್ತಾಪ ಆಗ್ತದೆ, ಒಬ್ಬರೊಬ್ಬರಿಗೆ ದ್ವೇಷ ಭಾವನೆಗಳು ಬರ್ತವೆ. ಈ ದ್ವೇಷ ಭಾವನೆಗಳು ಹಾಗೆ ಉಳಿಬಾರದು. ಈ ಶರೀರವನ್ನು ಜೀವಾತ್ಮ ಬಿಡುಗಡೆಗಾಗಿ ರಾಗದ್ವೇಷವನ್ನು ಕಳ್ಕೊಂಡು ಹೋಗಬೇಕನ್ನೋ ಸಲುವಾಗಿ ಎಷ್ಟೋ ಶಾಸ್ತ್ರ ಹೇಳಿದ್ರು, ಪುರಾಣ ಹೇಳಿದ್ರು, ಪ್ರವಚನ ಹೇಳಿದ್ರು, ಆದರೂ ಇದು ಹೋಗದೇ ಇದ್ದಾಗ ಕೆಲವೊಂದು ಲೋಕದಲ್ಲಿ ಆಚರಣೆಗಳನ್ನು ತಂದು ರೂಢಿಗಳನ್ನು ತಂದು. ಈಗ ನಿಮ್ಮಲ್ಲಿ ಮಕರ ಸಂಕ್ರಮಣ ಬರ್ತದೆ, ಮಕರ ಸಂಕ್ರಾಂತಿ, ಅವಾಗೆಲ್ಲ ಏನ್ ಮಾಡ್ತೀರಿ ನೀವು? ಎಳ್ಳು ಬೆಲ್ಲ ತಿಂತೀರಿ, ನೀವೇ ತಿಂತೀರಿ, ಯಾರ್ಯಾರು ಕೊಡ್ತಾರೆ? ಕೈಯಾಗಿ ಎರಡು ಬೆಲ್ಲ ಹಿಡ್ಕೊಂಡು ಮನೆ ಮನೆಗೆ ಅಡ್ಡಾಡಿ ಅವ್ರಿಗೆ ಕೊಡೋದು. ಈಗ ಹತ್ತುಗೋರಿ ಎಳ್ಳು ಬೆಲ್ಲ ಹತ್ತುಗೋರಿ, ನಾವು ನೀವು ಎಳ್ಳು ಬೆಲ್ಲದಂಗ ಆಗಿರೋಣ. ಎಳ್ಳಲ್ಲಿ ಏನು ಗುಣ ಅದ, ಬೆಲ್ಲದಲ್ಲಿ ಏನು ಗುಣ ಅದ? ಎಳ್ಳಿನೊಳಗೆ ಸ್ನೇಹ ಗುಣ ಅದ, ಬೆಲ್ಲದೊಳಗೆ ಮಧುರ ಗುಣ ಅದ. ಅದಕ್ಕೆ ಎಳ್ಳಿನಲ್ಲಿ ಹೆಂಗ ಸ್ನೇಹ ಅದ ಹಂಗ ನಮ್ಮ ನಿಮ್ಮಲ್ಲಿ ಸ್ನೇಹ ಭಾವನೆ ಇರಲಿ. ಬೆಲ್ಲದಲ್ಲಿ ಹೆಂಗ ಮಾಧುರ್ಯ ಅದ ಅದಕ್ಕೆ ಎಲ್ಲರೊಳಗೆ ಬೆಲ್ಲದಂತಾಗುವಂತ ಹೇಳ್ತಾರಲ್ಲ, ಹಾಗೆ ಬೆಲ್ಲದಂತೆ ಎಲ್ಲರಿಗೂ ಸಿಹಿಯಾಗಿರಬೇಕು ಅನ್ನೋ ಭಾವನೆಗಳನ್ನು ವ್ಯಕ್ತ ಮಾಡುವ ಸಲುವಾಗಿ ಒಬ್ಬರಿಗೊಬ್ರು ಕೊಡ್ತಿರ್ತೀವಿ. ಅಕಸ್ಮಾತ್ ನೀವು ಕೆಲವು ವರ್ಷಗಳಿಂದ ಒಬ್ರಿಗೊಬ್ರು ಜಗಳಾಡಿದ್ರಿ, ಅವಾಗ ಅದೊಂದು ಮೌಕ ಇರ್ತದೆ, ನಿಮಗೆ ಒಂದು ಅವಕಾಶ ಇರ್ತದೆ. ಸಂಕ್ರಮಣ ಬಂದದ ಅವಾಗ ನಿಮ್ ಗೆಳೆಯರು ಹೇಳ್ತಾರೆ ಏನಂತ, ಎರಡೇಪ್ಪ ಎಷ್ಟು ದಿವಸ ಆತ ಒಬ್ರಿಗೊಬ್ರು ಮಾತು ಬಿಟ್ಟು ನೀವೆಲ್ಲ ಹೆಂಗ್ ಬಿಟ್ಟು ಹಂಗ ನಡಿ ಹೋಗೋನು, ಎರಡು ಬೆಲ್ಲ ಕೊಟ್ಟು ಮತ್ತೆ ಯಥಾ ಪ್ರಕಾರ ಆಗೋ. ನೀವೇನಂತಾರೆ, ನಾ ಯಾಕೆ ಹೋಗಿ ಅಲ್ಲಿ ಕೊಡಕ್ಕ, ಅವನೇ ಇಲ್ಲಿ ಬರಲಿ, ನಾ ಅಲ್ಲಿ ಹೋದ್ರೆ ನನ್ನ ಕಿಮ್ಮತ್ ಕಡಿಮೆ ಆಗ್ತದಂತ ನೀವು ಅರ್ಥ ಮಾಡಿಕೊಂತಾರೆ. ಅವ ನಾವನ ಮನೆಗೆ ಹೋದ್ರೆ ನನ್ನ ಕಿಮ್ಮತ್ ಕಡಿಮೆ ಆಗುತ್ತಂತ ನೀವು ಅರ್ಥ ಮಾಡಿಕೊಂತಾರೆ. ಅವ ಅವನ ಮನೆಗಿರ್ತಾನೆ, ಇವನ್ ಮನೆಗೆ ಇರ್ತಾನೆ. ಪರಂತು ಇಂಥ ಸಂದರ್ಭಗಳಲ್ಲಿ ಅಕಸ್ಮಾತ್ ಆಗಿ ಏನೋ ಒಂದು ನಿಮಿತ್ತವಾಗಿ ದ್ವೇಷ ಭಾವನೆ ಬಂದಿದ್ದನ್ನು ದೂರ ಮಾಡಿಕೊಳ್ಳದೆ ಹೋದ್ರೆ ಅದು ಹೊತ್ತು ಹಾಗೇ ನಮ್ಮನ್ನು ಉಳ್ಕೊಂಡು ಬರುತ್ತೆ. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಆ ದ್ವೇಷ ಭಾವನೆಗಳನ್ನು, ಕಟು ಭಾವನೆಗಳನ್ನು ದೂರ ಮಾಡಿಕೊಳ್ಳುವ ಸಲುವಾಗಿ ಒಂದ್ ಹಬ್ಬ ಅಲ್ಲ ಎರಡು ಹಬ್ಬ ಅಲ್ಲ, ಮಹಾನವಮಿ ಹಬ್ಬ ಬರ್ತದೆ. ಅವಾಗ ಏನ್ ಮಾಡ್ತಾರೆ? ವಿಜಯದಶಮಿ ದಿವಸ ಬನ್ನಿ ಕೊಡ್ತಾರೆ ಒಬ್ರಿಗೊಬ್ರು. ಆ ಬನ್ನಿ ಪತ್ರ ತೆಗೆದುಕೊಂಡು ಅದಕ್ಕೆ ನೀವು ಬಂಗಾರ ಅಂತಾರೆ. ಬನ್ನಿ ಬಂಗಾರ. ಈಗ ತಗೋರಿ, ನಾವು ನೀವು ಬಂಗಾರದಂಗಾಗಿರೋದು. ಬಂಗಾರ ಯಾರಿಗೆ ಬೇಡ? ಎಲ್ಲರಿಗೆ ಬೇಕಾಗಿರ್ತದೆ. ಹಂಗ ನಾವು ನೀವು ಎಲ್ಲರಿಗೆ ಬೇಕಾದಂಗ ತಿಳ್ಕೊಂಡು ಒಬ್ಬರಿಗೊಬ್ಬರು ಉಡ್ಲಿಕ್ಕೆ. ಅಕಸ್ಮಾತ್ ಮಕರ ಸಂಕ್ರಮಣದೊಳಗೆ ನಿಮಗೆ ಏನೋ ಸ್ವಭಾವಗಳನ್ನು ಹೊಂದಿಸಿ ಉಳ್ಳಕ್ಕೆ ಆಗಲ್ಲಪ್ಪ ಅಂದ್ರೆ ಮತ್ತೊಂದು ಅವಕಾಶ ಕೊಟ್ಟಾರೆ. ವಿಜಯದಶಮಿ ದಿವಸ ಹೋಗಿ ಒಬ್ಬರಿಗೊಬ್ಬರು ಬಂಗಾರ ಕೊಟ್ಟು ಬಂಗಾರದಲ್ಲಿ ಆಗ್ರಿ ಅಂತಾರ. ಕೆಲವರು ಅವಾಗಲೂ ತಪ್ಪಿಸಿಕೊಂತ. ಇನ್ನು ಈ ಕಡೆ ಐತೆ ಅಲ್ಲ, ಉತ್ತರ ಭಾರತದಲ್ಲಿ ಹೋಳಿ ಹುಣ್ಣಿಮೆ ಅಂತ ಬರ್ತದ, ಅದಕ್ಕೆ ಹೋಲಿ ಮಿಲನ್ ಅಂತಾರ. ಹೋಳಿ ಹುಣ್ಣಿಮೆಯೊಳಗೆ ಎಲ್ಲ ಮುಂಜಾನೆ 6 ಗಂಟೆ ನಿಂತ್ಕೊಂಡು ಮಧ್ಯಾಹ್ನ 12 ಗಂಟೆವರೆಗೆಲ್ಲ ಬಣ್ಣ ಆಡಿ ಏನು ಅಸಲಿ ಶಬ್ದ ಪ್ರಯೋಗ ಮಾಡೋಕೆವೆಲ್ಲ ಮಾಡಿ ಏನಾಗಬೇಕೆಲ್ಲ ಆಗಿ ಆಮೇಲೆಲ್ಲ ಸ್ನಾನ ಮಾಡಿಕೊಂಡು ಶುಚಿರ್ಭೂತವಾಗಿ ಹೊಸ ಬಟ್ಟೆ ಹಾಕಿಕೊಂಡು ಆಮೇಲೆ ಒಬ್ಬರಿಗೊಬ್ಬರು ಮಿಠಾಯಿ ತಗೊಂಡು ಗುಲಾಲ್ ಹಚ್ಚಿ ಮಿಠಾಯಿ ಕೊಟ್ಟು ಒಬ್ಬರಿಗೊಬ್ರು ಆಲಿಂಗನ ಮಾಡಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಕ್ಕಂಥ ಒಂದು ಹಬ್ಬ ಇದೆ. ಅದೊಂದು ಅವಕಾಶ ನಮಗೆ ಕೊಟ್ಟಿರ್ತಾರ ಅವರು. ಹೀಗೆ ವಿಜಯದಶಮಿ, ಹೋಳಿ ಹುಣ್ಣಿಮೆ, ಆಮೇಲೆ ಮಕರ ಸಂಕ್ರಾಂತಿ ಇವೆಲ್ಲ ನೀವು ಶಾಸ್ತ್ರ ಹೇಳಲಾರ್ದ ಸಹಜವಾಗಿ ಆದರೂ ಕೂಡ ಒಬ್ಬರೊಬ್ಬರಲ್ಲಿ ಬಂದಿರತಕ್ಕಂತಹ ದ್ವೇಷ ಭಾವನೆಗಳನ್ನು ಸಹಜವಾಗಿ ದೂರ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಅನ್ನುವಂಥದ್ದನ್ನ ಆಚಾರದ ಪರಂಪರೆಯಲ್ಲಿ ಪಡೆದುಕೊಂಡು ಬಂದಿರ್ತಾರೆ. ಇನ್ನು ಅಂಥ ಸಂದರ್ಭದಲ್ಲಿ ಅಕಸ್ಮಾತ್ ಇವರು ಉಳ್ಕೊಂಡ್ರು ಅಂದ್ರೆ ಅವರು ಈ ಜನ್ಮದಲ್ಲಿ ಸುಧಾರಣೆ ಆಗೋದೇ ಇಲ್ಲ ಅನ್ನೋದನ್ನ ನೀವು ಪಕ್ಕ ಗಂಟು ಹಾಕೊಂಡು ಬಿಡಬೇಕು. ಅದಕ್ಕಾಗಿ ಸುಧಾರಣೆಗೆ ಅವಕಾಶ ಸಿಕ್ಕಾಗ ಮನುಷ್ಯ ಸುಧಾರಣೆ ಮಾಡಿಕೊಳ್ಬೇಕು. ಮನೆಯೊಳಗನೆ ಸಂಬಂಧ ಕೆಡ್ತವೆ, ಊರಿನಲ್ಲಿ ಸಂಬಂಧ ಕೆಡ್ತವೆ. ಒಂದು ಮನೆಯೊಳಗೆ ಗಂಡ ಹೆಂಡತಿ ಜಗಳ ಮಾಡಿದ್ರು, ಜಗಳ ಮಾಡಿದ್ರೆ ಅಂದ್ರೆ ಗಂಡ ಹೆಂಡತಿ ಮಾತಾಡೋಂಗಿಲ್ಲ, ಮಾತಿಲ್ಲ. 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು, ಹಿಂಗೆ 5-6 ವರ್ಷ ಹೋದ್ ಒಟ್ಟು ಒಬ್ರಿಗೊಬ್ರು ಮಾತಿಲ್ಲ. ಆದ್ರೂ ಒಂದು ಮಗುವಾಯ್ತು, ಒಂದು ಮಗುವಾಯ್ತು, ಮಗು ದೊಡ್ಡದಾಯ್ತು, ಅದು ಸಾಲಿ ಹೋಗಾಕೆ ಸ್ವಲ್ಪ ಮಾತಾಡ್ಲಿಕ್ಕೆ ಬರಕಾಯ್ತು ಅದಕ್ಕೆ ಮಗುವಿಗೆ. ಆದ್ರೆ ಇವ್ರು ಮಾತಾಡಂಗಿಲ್ಲ, ಇಬ್ರು ಮಗುವ ಜೊತೆಗೆ ಮಾತಾಡ್ಬೇಕು, ಪರಂತು ಒಬ್ರಿಗೊಬ್ರು ಮಾತಾಡಂಗಿಲ್ಲ. ಆ ಮಗುವಿಗೆ ಮೊದಲು ತಿಳುವಳಿಕೆ ಇದ್ದಿಲ್ಲ, ಯಾವಾಗ ತಿಳುವಳಿಕೆ ಬಂತು ಆ ಮಗುಗೆ ಅನಿಸ್ತದೆ ನಮ್ಮಪ್ಪ ನಮ್ಮ ಯಾಕೆ ಮಾತಾಡಂಗಿಲ್ಲ ಇವರು, ನಾನು ಕೂಡ ನಮ್ಮ ಮಾತಾಡ್ತಾ, ನಮ್ಮಪ್ಪ ನಾನು ಕೂಡ ಮಾತಾಡ್ತಾರಪ್ಪ, ನಮ್ಮವ ನಮ್ಮಪ್ಪ ಯಾಕೆ ಮಾತಾಡುವಲ್ರು. ಆದ್ರೆ ಕೇಳಕ್ಕೆ ಹೋದ್ರೆ ಏ ನಿನ್ನೇನು ಬಗ್ಸುಮ್ಕೊಂಡ್ರ ಅಂತ ಸುಮಕೊಂಡಿರ್ತಿತ್ತ. ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರೆ ಶಾಲೆಯೊಳಗೆ ಶಿಕ್ಷಕರು ಮಗುವಿಗೆ ಒಂದು ಹಿಂದಿ ಪಾಠ ಹೇಳೋ ಕಾಲಕ್ಕೆ ಒಂದು ಉಕ್ತಿಯನ್ನ ಕಲಿಸಿದ್ರು. ಏನಿತ್ತು ಅಂದ್ರೆ ಕಡವೆ ಬೋಲ್ನ ಬೋಲರೆ ಬಾಯಿ ಅಂದ್ರೆ ಅರ್ಥ ಏನು ಅಂದ್ರೆ ಕರ್ಕಶವಾದ ಶಬ್ದಗಳನ್ನ ಯಾರಿಗೂ ನೀನು ಪ್ರಯೋಗ ಮಾಡಬೇಡ. ಮನುಷ್ಯನಿಗೆ ಸಂಬಂಧ ಕೆಡೋದಲ್ಲೇ ಮಾತಿನಿಂದ ಸಂಬಂಧ ಕೆಟ್ಟುಬಿಡ್ತ. ಮಾತು ನಿಮ್ ಹಾಗೆ ಕೆಡೆಯು, ಮಾತಿನಿಂದ ಮಿತ್ರರಾಗ್ತಾರೆ, ಮಾತಿನಿಂದ ಶತ್ರುಗಳಾಗ್ತಾರೆ. ಅದಕ್ಕೆ ಅವ ಆ ಹುಡುಗ ಅದನ್ನ ಪಾಠ ಮಾಡಿಕೊಂಡು ಬಂದಿತ್ತು, ಅದನ್ನ ಕಂಠ ಪಾಠ ಮಾಡ್ಕೊಂಡು ಬಯತಾ ನನಗೂಂತ ಮನೆಯಾಗ ಬಂತು. ಕಡವೆ ಬೋಲನ ಬೋಲರೆ ಬಾಯಿ ಬೋಟಿಗೆ ಇವ್ರು ಗಂಡ ಅಂತ ಜಗಳ ಆಡ್ಬೇಕಾದ್ರೆ ಯಾರೋ ಒಬ್ರಿಗೊಬ್ರು ಏನಾರು ಕರ್ಕ ಶಬ್ದ ಪ್ರಯೋಗ ಮಾಡಿರ್ಬೇಕು, ಅವ್ರ ಮಾತು ಬಂದಾಗಿತ್ತು. ಅವಾಗ ಮಾತು ಅನ್ಕೋಂತ ಬಂದ ಕೂಡಲೇ ಅವರು ಕೇಳಿದ್ದ ಅದನ್ನು, ಏ ನಿಮ್ಮ ಅಪ್ಪನ ತೋಗಂಗೆ ಅದನ್ನು ಕಡವೆ ಬೋಲನ ಬೋಲರೆ ಬಾಯಿ ನನ್ನ ಮುಂದಲ್ಲ ನಿಮ್ಮ ಅಪ್ಪನ ಹತ್ರ ಹೇಳಿದ್ರು. ಆ ಅಪ್ಪ ಆಫೀಸ್ನ ಕೂತ್ಕೊಂಡಿದ್ದ, ಅದು ಅಪ್ಪನ ಹತ್ರ ಬಂತು. ಕಡವೆ ಬೋಲನ ಬೋಲರೆ ಬಾಯಿ ಅಂತ ಅಪ್ಪನ ಹತ್ರ ಅಂತ ಆ ಅಪ್ಪ ಏ ನಿಮ್ಮ ಮನೆ ಹತ್ರ ಹೇಳಿದ್ರು ಅಂದ್ರೆ ಆಕೆ ಸುಧಾರಣೆ ಆಗಲಿ ಅಂತ ಇವ ಅಂತಾನ, ಇವ ಸುಧಾರಣೆ ಆಗಲಿ ಅಂತ ಆಕೆ ಅಂತ. ಪರಂತು ನಾವು ಸುಧಾರಣೆ ಆಗಬೇಕನ್ನೋ ಭಾವನೆ ಇಬ್ಬರಲ್ಲಿ ಬರ್ತಾ ಇಲ್ಲ. ಆಕೆ ಕೆಟ್ಟ ಆಕೆ ಸುಧಾರಣೆ ಆಗಬೇಕಂತ ಅವ ಅಂತಾನೆ, ಇವನೇ ಕೆಟ್ಟಾನೆ ಈಗ ಸುಧಾರಣೆ ಆಗಬೇಕು ಆಕೆ ಅಂತ. ಅದು ಹುಡುಗ ಮಡಿಗೆ ಮೇಲೆ ಹೋಗ್ಬೇಕು, ಆಫೀಸಿನ ಬರಬೇಕು, ಅಲ್ಲಿ ಹೊಂದ್ಬೇಕು ಇಲ್ಲಿ ಹೊಂದ್ಬೇಕು ಅದು ಅಂತಿದ್ರೆ ಅಲ್ಲಿ ಹೋದ್ರೆ ಇಲ್ಲಿ ಕಳಿಸ್ತಾರ, ಇಲ್ಲಿ ಹೋದ್ರೆ ಅಲ್ಲಿ ಕಳಿಸ್ತಾರ, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಅದು ಹುಡುಗ ಏನ್ ಮಾಡ್ತಂದ್ರೆ ಅದು ಅಡಿಗೆ ಮನೆ ಬಿಡ್ತು, ಆಫೀಸನ್ನು ಬಿಡ್ತು, ನಡುಮನೆ ನಿಂತ್ಕೊಂಡ್ಬಿಡ್ತದೆ. ಅಲ್ಲಿ ತಗೊಂಡೆಲ್ಲ ಕತ್ತದ ಕಡವೆ ಬೋಲನ ಬೋಲ್ರೆ ಬಾಯಿ, ಕಡವೆ ಬೋಲನ ಬೋಲ್ರೆ ಬಾಯಿ. ಅವಾಗ ಅವ್ರ ಹೆಣ್ಮಗಳು ಅಡಿಗೆ ಮನೆ ಕೂತ್ಕೊಂಡಿದ್ದಲ್ಲ, ಆಕೆ ವಿಚಾರ ಮಾಡಿದ್ ಎಲ್ಲೆಲ್ಲ ಹತ್ತದ್ ನೋಡ್ಬೇಕು ಅಂತ ತಿಳ್ಕೊಂಡು ಆಕೆ ಅಡಿಗೆ ಮನೆ ಬಿಟ್ಟು ಬಂದ. ಇವ ಸ್ವಲ್ಪ ಆಫೀಸ್ ಬಿಟ್ಟು ಬಂದ, ಅದ ಮಧ್ಯಲ್ಲಿ ಎತ್ಕೊಂಡು ಅನ್ನ ಕತ್ತಿತ್ತಲ್ಲ, ಆ ಮಗುವಿನ ಶಬ್ದಗಳು ಇಬ್ಬರ ಮನಸ್ಸು ಇಷ್ಟು ಪರಿಣಾಮ ಮಾಡಿದ್ದು. ಅನೇಕ ದಿನಗಳಿಂದ ದ್ವೇಷ ಇಟ್ಕೊಂಡಿರ್ತಕ್ಕಂಥ ಮಾತು ಬಂದಾಗಿರ್ತಕ್ಕಂಥ ಅವರ ಗಂಡ ಏನರು
ಅದು ಸ್ವಲ್ಪ ಮರೆತು ಬಿಟ್ರು ಅವರು. ನಾವಿಬ್ರು ಮಾತಾಡೋದಲ್ಲ ಅನ್ನುವಂತ ಭಾವನೆ ಮರೆತು ಇಬ್ರು ಮಗುವಿನ ಸಮೀಪಕ್ಕೆ ಬಂದ್ರು ಅವರು. ಇಬ್ರು ಮಗುವಿನ ಸಮೀಪಕ್ಕೆ ಬಂದ ಕೂಡಲೇ ಮಗು ನಡುವಿಂದ ಸರಕೊಂಡ್ಬಿಡ್ತು. ಆಮೇಲೆ ಅವರಿಬ್ರು ಒಂದಾದ್ರೂ ಮಗುವಿನ ಮಾತಿನ ಉಪದೇಶ ಕೇಳಿ ತಂದೆ ತಾಯಿಗಳು ಸುಧಾರಿಸಿದ್ರು. ಅದಕ್ಕೆ ಬಾಲಾದಪಿ ಸುಭಾಷಿತಂ ಗ್ರಾಹ್ಯ. ಅಕಸ್ಮಾತ್ತಾಗಿ ನಮ್ಮ ಮಗುವೇ ಇರಲಿ, ಅದು ಒಳ್ಳೆ ಮಾತು ಹೇಳ್ತಾ ಇತ್ತಂದ್ರೆ ಅದನ್ನ ನಾವು ಸ್ವೀಕಾರ ಮಾಡಬೇಕು ಅಂದ್ರೆ ನಾವು ಸುಧಾರಣೆಗೆ ಹೊರತಾಗಿ ಇಲ್ಲ ಅಂದ್ರೆ ಸುಧಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ರಾಗ ದ್ವೇಷಗಳ ಮೂಲಕವಾಗಿ ಸಂಸಾರದಲ್ಲಿ ಸಾಕಷ್ಟು ಕಷ್ಟ ಅನುಭವ ಮಾಡ್ತಾನೆ ಜೀವಾತ್ಮ. ಆ ದ್ವೇಷ ದೂರ ಮಾಡಿಕೊಳ್ಳಲಿಕ್ಕೆ ಶಾಸ್ತ್ರ ಕೇಳ್ತಾನೆ, ಪುರಾಣ ಕೇಳ್ತಾನೆ, ಪ್ರವಚನ ಕೇಳ್ತಾನೆ. ಇವು ಯಾವುದರಿಂದಲೂ ಸುಧಾರಣೆ ಆಗದೆ ಹೋದ ಕಡೆಗಿಂತ ಹಬ್ಬ ಹರಿದಿನಗಳು ಬಂದಾಗ ಅದರೂ ಕೂಡ ಸುಧಾರಣೆ ಆಗ್ತಕ್ಕಂತ ಅವಕಾಶ ಇರ್ತವೆ. ಅವಾಗಲೂ ತನ್ನಂತರ ಸುಧಾರಣೆ ಮಾಡಿಕೊಳ್ಳದೆ ಹೋದ್ರೆ ಅವನನ್ನ ಈ ಬ್ರಹ್ಮನು ಕೂಡ ಸುಧಾರಣೆ ಮಾಡಕ್ ಸಾಧ್ಯ. ಅವಂಗೆ ಹುಟ್ಟೋದು ಸಾಯೋದು ಹುಟ್ಟೋದು ಸಾಗಂತಕ್ಕಂತ ಗತಿಯನ್ನು ಸಲುವಾಗಿನೇ ಅದಕ್ಕಿದ ರಾಗದ್ವೇಷಗಳು ಸಂಸಾರದಲ್ಲಿ ಜನ್ಮ ಮರಣಕ್ಕೆ ಕಾರಣೀಭೂತ ಅಂತ ತಿಳ್ಕೊಂಡು ಇವುಗಳಿಂದ ಮುಕ್ತರಾದಾಗನೇ ನಾವು ಆಧ್ಯಾತ್ಮಿಕದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.